ஸ்ரீகுருப்போ நம. ஹரி ஓம். ஹயக்ரீவம் சிதானந்தவிக்ரஹம் சதனுக்ரஹம் தசக்ரீவச்சுதம் ஷாபான்மணிக்ரீவவிமோசனம் ஸ்வநாமக்ரஹணாதேவாநிரஸ்தக்ரஹவிக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூரணஜானவசாரணசே உத்துங்கவாத்தரங்காய மத்வதுக்தார்த்தயே நம. குருமகிலகுணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாக்கராட்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாலினஹ இஷ்டதான் கஷ்டஹர்த்ருன்னஹ வித்யாமான்யான் முனீன் நம. வாதிராஜபதத்வந்த்வா வாதியாசக்த மானசான் விஸ்வப்ரிய குருன் வந்தே மந்தோஹம் தேவிசுத்தயே. சத்யம் சத்யம் புனஸ்ஸத்யம் விஷ்ணுதீர்த்தப்ரசாதத்தஃ ஸர்வே காமா பவந்தேவ ஷவதோ பிம்பசந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்ப்ரதாயகம் விஜ்ஞானவிமலம் சாந்தம் விஜயாக்ஷகுரும் பஜே. ஸ்ரீகுருப்போ நம. ஹரி ஓம். இந்திப பகவத்பக்தரண நிந்த மாடுபவா ஹந்த மாணவர கதிய கேளு எலமனவே. ஹந்த, ஈ ஹந்த அந்த சப்தக்க இது சம்ஸ்கிருதத்தில் ஹந்த தருகி அந்தாரு. ஹௌதா அப்பா அம்ப அர்த்த ஈ ரீதியில் எந்த இருவந்த பக்தரன்ன கேட்டா இருக்காரு. ಎಲ್ಲರ ಕರ್ಮಕ್ಕೆ ಹರಿ ತಾನೇ ಪ್ರೇರಿಸುವನು. ಎಲ್ಲರಲ್ಲಿ ನಿಂತುಕೊಂಡು ಶ್ರೀಹರಿ ತಾನೇ ಎಲ್ಲರ ಕರ್ಮಕ್ಕನುಸಾರವಾಗಿ ಪ್ರೇರಣೆ ಮಾಡುತ್ತಾನೆ. ಮಲ್ಲ ಮರ್ದನ ವಿಜಯ ವಿಠಲ ನಿತ್ಯ ವಲ್ಲಭ ನಮಗೆಂದು ನಲಿದಾಡುವರು. ಶ್ರೀಹರಿಯೇ ನಮಗೆ ವಿಶೇಷವಾಗಿರತಕ್ಕಂಥ ನಾಥ ಅಂತ ಸಂತೋಷದಿಂದಿರುತ್ತಾರಲ್ಲ. ಇಂತಿಪ್ಪ ಭಕ್ತರನ ನಿಂದ್ಯ ಮಾಡುವವ ಹಂತ ಮಾನವರ ಗತಿಯ ಕೇಳು ಎರೆಮನವೇ. ಅಂಥ ಮಹಾಭಕ್ತರನ್ನ ನಿಂದೆ ಮಾಡತಕ್ಕಂಥವರ ಗತಿ ಏನಾಗುತ್ತೆ? ಸಂತತಿ ಸಹವಾಗಿ ನರಕದಲ್ಲಿ ಬಿದ್ದು ಸಂತತಿ ಸಹಿತವಾಗಿ ಬಿಡುತ್ತಾರಂತೆ. ಯದ್ಯಪಿ ಮಾಡಿದ ಪಾಪ ಇವರು ಅವರ ಸಂತತಿಗೆಲ್ಲ ಬಂದ್ಬಿಡುತ್ತಂಥವು. ಸಂತತಿ ಸಹವಾಗಿ ನರಕದಲ್ಲಿ ಬಿದ್ದು ಸಂತತ ಬಳಲಿ ತುಂಬಾ ದುಃಖಪಟ್ಟು ಆ ತರುವಾಯದಲ್ಲಿ ಪುಟ್ಟಿ ಎಷ್ಟೋ ಕಾಲಕ್ಕೆ ಮತ್ತ ಹುಡ್ತಾರಂತೆ. ಏನ್ ಮಾಡುತ್ತಾರೆ, ಯಾವ ರೀತಿಯಲ್ಲಿ ಹುಡ್ತಾರೆ ಅಂದ್ರೆ, ಕಾಂತಾರದಲ್ಲಿ ಪಿಶಾಚಿ ದೇಹವ ತೆತ್ತು ಹುಟ್ಟಿ ಆದಮೇಲೆ ಪಿಶಾಚಿಗಳಾಗಿ ಬಿಡ್ತಾರಂತೆ, ಪಿಶಾಚಿ ದೇಹವನ್ನು ಪಡಿತಾರಂತೆ. ಸಂತಾಪದಲ್ಲಿ ಬೆಂದು ಹೊರಡುವರು. ಕಾಂತಾರ ಅಂದ್ರೆ ಅಡವಿ, ಕಾಂತಾರ ಅಂದ್ರೆ ಅಡವಿ. ಕಾಂತಾರದಲ್ಲಿ ಪಿಶಾಚಿ ದೇಹವ ತೆತ್ತು ಸಂತಾಪದಲ್ಲಿ ಬೆಂದು ಹೊರಡುವರು. ಅಂದ್ರೆ ಆ ಪಿಶಾಚಿ ಜನ್ಮ ಹೇಗಿರುತ್ತಪ್ಪ ಅಂದ್ರೆ, ಟಿಕೆಟ್ ಏನ್ ಬೇಕಾಗಿಲ್ಲ, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಬಸ್ಸು ಟ್ರೈನ್ ಟಿಕೆಟ್ ಬೇಕಾಗಿಲ್ಲ, ಗಾಳಿಯಲ್ಲೇ ಹೋಗ್ಬೋದು. ಹಸಿವೆ ಬಾಯಾರಿಕೆ ವಿಪರೀತ ಇರುತ್ತೆ. ಎದುರಿಗೆ ನೀರು ಹಣ್ಣು ಎಲ್ಲ ಇರುತ್ತೆ, ತಿನ್ನೋಕೆ ದೇಹ ಇರಲ್ಲ. ಅದಕ್ಕೆ ಯಾರು ಸಿಗ್ತಾರಾ ಅಂತ ನೋಡ್ತಾ ಇರ್ತಾರೆ. ಯಾರಾದರೂ ಸರಿಯಾಗಿ ಸಿಕ್ಬಿಟ್ರೆ ಅವರಲ್ಲಿ ಸೇರ್ಕೊಂಡ್ಬಿಟ್ಟು ಅವರ ಮೂಲಕ ತಿನ್ನೋದು ಕುಡಿಯೋದು ಮೊದಲಾದ ಎಲ್ಲ ಕಾರ್ಯ ಅವರು ಸಂತೋಷ ಪಡುತ್ತಾರೆ. ಅದಕ್ಕೆ ಹೇಳ್ತಾರೆ, ಈ ಗೋರಿಗಳು ಸಮಾಧಿಗಳು ಇಲ್ಲೆಲ್ಲ ಇರುತ್ತಲ್ಲ ಅಂಥ ಕಡೆ ಒಬ್ಬರೇ ಹೋಗಬಾರದು, ಆ ಮಾರ್ಗದಲ್ಲಿ ಹೋಗಬಾರದು. ಅದು ನಮ್ಮವರೆಲ್ಲ ಕೂಡ ಅದು ಯಾರು ಹೇಳಿಕೊಟ್ಟರೋ ಗೊತ್ತಿಲ್ಲ ನಮ್ಮವರಿಗೆ. ಶುದ್ಧವಾಗಿ ಹೆರಳು ಗಂಟು ಹಾಕಿಕೊಳ್ಳುವುದು ನಮ್ಮಲ್ಲಿ ಲಕ್ಷಣ, ಹೆಂಗಸರಾಗಲಿ ಗಂಡಸರಾಗಲಿ. ಅರ್ಥ ಐತೆ, ಗಂಡಸರು ಗಂಟು ಹಾಕೋದೆ, ಹೆಂಗಸರು ಗಂಟು ಹಾಕೋದೆ. ಆ ಗಂಟಿನಲ್ಲಿ ಶಿಖೆಯಲ್ಲಿ ಉಮಾಮಹೇಶ್ವರ ನರಸಿಂಹಸ್ವಾಮಿ ನರಸಿಂಹದೇವರು ತಾವಾಗಿ ಬಂದು ನಿಲ್ಲುತ್ತಾರಂತೆ. ಯಾರಿಗೆ ಶಿಖೆಯಲ್ಲಿ ಗಂಟಿರಲ್ಲ ನರಸಿಂಹನಿರಲ್ಲ ಅಲ್ಲಿ ಅವರಿಗೆ ಎಲ್ಲಾ ಪಿಶಾಚಿಗಳು ಹಿಂದೆ ಬರ್ತಾ ಇರುತ್ತೆ. ಆ ಆವಾಹನೆ ಆಗ್ಲಿಕ್ಕೆ ಬಹಳ ಅನುಕೂಲ. ಪಿಶಾಚಿಗಳು ಅಂದ್ರೆ ಶಿಖ ಇರಲೇಬೇಕು, ಗಂಡಸರಿಗೆ ಶಿಖ ಮೊದಲಿರಬೇಕು. ಹೆಂಗಸರಿಗೆ ಹಿಡಿದ್ರೆ ಬಿಡಿಸೋದು ಸ್ವಲ್ಪ ಸುಲಭ, ಗಂಡಸರಿಗೆ ಹಿಡಿದ್ರೆ ಬಹಳ ಕಷ್ಟ. ಅದರಲ್ಲಿ ಗಂಡಸರಿಗೆ ಹೆಣ್ಣದವ ಹಿಡಿದ್ರೆ ಮೊದಲು ಕಟಾಂತ ಬಿಡಿಸೋದು ಬಹಳ ಕಷ್ಟ ಅಂತ ಬಿಡ್ತಾರೆ. ಆ ರೀತಿಯಲ್ಲಿ ಶಿಖ ಇರಲೇಬೇಕು, ಪೂರಾ ತೆಗಿಬಾರದು, ಪೂರಾ ತೆಗಿಬಾರದು. ಗೋಪಾದದಷ್ಟು ಶಿಖ ಇರಲೇಬೇಕು, ಬಿಟ್ಟಿರಬೇಕು, ಗಂಟು ಹಾಕಲೇಬೇಕು. ಅದು ಹೆಣ್ಣುಮಕ್ಕಳಿಗೆ ಮಧ್ಯ ಅದು ಹೇಳಿಕೊಟ್ಬಿಟ್ಟಿದ್ದಾರೆ. ಅದೆಲ್ಲ ಏನು ವಿಸ್ತಾರವಾಗಿ ಕೆರಳೆಲ್ಲ ಪಿಶಾಚಿ ತರ ಬಿಟ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಅಚ್ಯುತದಾಸರು. ಇವಾಗಿಲ್ಲ, ಅಚ್ಯುತದಾಸರು ಹರಿಕಥೆ ಮಾಡುವಾಗ ಯಾರೋ ತಾಯಿ ಮಕ್ಕಳಿಗೆ ರಾಮಾಯಣ ಭಾರತ ಎಲ್ಲ ಹೇಳೋ ಕಾಲಕ್ಕೆ ಆ ಹುಡುಗರಿಗೆ ಅಮ್ಮ ನೀನೇನೋ ತಾಟಕಿ ಹಿಡಂಬಿ ಅಂತ ಹೇಳ್ತಾ ಇದೀಯಾ, ನಮಗೆ ನೋಟ್ಸು ಎಲ್ಲಿಂದ ತರಬೇಕು ತಾಟಕಿ ಹಿಡಂಬಿ. ಅದಕ್ಕೆ ನಾನೆಲ್ಲ ಹೇಳಿದ್ದು ಅಚ್ಯುತದಾಸರು ಹೇಳ್ತಾ ಇದ್ರು. ಮಾರನೇ ದಿವಸ ಈ ಬ್ಯೂಟಿ ಪಾರ್ಲರ್ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ನಿಲ್ಲಿಸಿದ ಮೇಲೆ ಒಬ್ಬೊಬ್ಬರು ಹೊರಗೆ ಬರ್ತಾ ಇದ್ರೆ ನೋಡ್ರಿ ಆ ಹುಡುಗರು ಈಕೇನು ಹೇಳಲಿಲ್ಲ, ಸುಮ್ಮನೆ ನೋಡ್ತಾ ಹೌದೌದು ನೀ ಹೇಳಿದಂತೆನೇ ಇದ್ದಾರೆ ಇವರೆಲ್ಲ. ಅಲ್ಲಿ ಏನು ಲಕ್ಷಣ ಹೇಳಿದ್ದಾರೆ ಅದೇ ಲಕ್ಷಣ ಕಾಣ್ತಾ ಇದೆ. ಅಲ್ಲಿ ಹೇಳ್ತಾರೆ ತಲೆ ಬಿರಿ ಹಾಕ್ಕೊಂಡಿರೋದು, ಹೌದಾ, ಈ ಮುಖಕ್ಕೆಲ್ಲ ಕೆಂಪಾಗಿ, ಅಲ್ಲಿ ಅದು ರಕ್ತ ಮಾಂಸ ತಿಂದು ಮುಖ ಕೆಂಪಾಗಿರುತ್ತೆ. ಅಲ್ಲಿ ಹೇಳಿದು ತುಟಿಯೆಲ್ಲ ಕೆಂಪಾಗಿ ಮುಖ ಕೆಂಪಾಗಿರೋದು ಎಲ್ಲ. ಆ ಪ್ಯಾಲರಿಗೆ ಬರುವ ಕಾಲಕ್ಕೆ ಅದೇ ಲಕ್ಷಣಗಳು ಕಾಣಿಸೋ ಹೊತ್ತಿಗೆ ಅವರು ಖುಷಿಯೋ ಖುಷಿ ಪಿಶಾಚಿಗಳು ನೋಡಿದ್ರು ನಾವು ಅಂತ ಕುಪ್ಪಳಿಸಿದ್ರಂತೆ. ಅವರು ಚೆನ್ನಾಗಿ ಹೇಳ್ತಾ ಇದ್ರು, ಅದಕ್ಕೆ ಹೇಳ್ತಾರೆ. ಸಾಮಾನ್ಯ ಹೇಳ್ತಾ ಇಲ್ಲ ನಾನು. ನಮ್ಮ ಮನೆ ಹತ್ರ ಒಬ್ಬ ಹುಡುಗಿ ಪಾಪ ನಿತ್ಯ ರಾಯರತ್ರ ಬರ್ತಾ ಹೋಗ್ತಾ ಇದ್ರು, ಅದು ಹೇಗೆ ಹಿಡಿತೋ ಏನೋ ಗೊತ್ತಿಲ್ಲ. ಆರು ಪಿಶಾಚಿಗಳು ಒಂದು ದೇಹದಲ್ಲಿ ಬಂತು, ಅದೇ ಗೊತ್ತಾಗ್ಬೇಕು. ರಾಯರತ್ರ ಸೇವಾ ಕರ್ಕೊಂಡು ಹೋದ್ರು. ಇಲ್ಲೊಬ್ರು ಆಚಾರ ಬರ್ತಾರೆ ಆತ್ಮಕೂರ ಆಚಾರ ಅಂತ, ಆತ್ಮಕೂರ ಆನಂದ ತೀರ್ಥಾಚಾರ ಅಂತ ಅವರು. ಅವರು ಮಂತ್ರಾಲಯಕ್ಕೆ ಹೋದ್ರಂತೆ. ಹೋದಾಗ ಅವರು ಹೇಗೂ ಆಚಾರ ಬಂದರೆ ಆಚಾರ ಒಂದ್ಸಲ ತೋರಿಸೋಣ ಏನೀ ಪರಿಸ್ಥಿತಿ ಅಂತ ನೋಡಿದಾಗ ಆಕೆ ಎದುರಿಗೆ ಬಂದು ಕೂತು ಗಂಟಲೆಲ್ಲ ಗಂಡಸು ಧ್ವನಿ, ಹೆಂಗಸೆ ಗಂಡಸು ಹೇಗೆ ಬರಬೇಕೋ ಆ ಧ್ವನಿ ಬರ್ತಾ ಇದೆ. ಧ್ವನಿಯಿಂದ ಕೇಳುತ್ತಾ ಇದ್ದಾರೆ ಒಳಗಿಂದ, ಏನಾಚಾರ್ಯ ಚೆನ್ನಾಗಿದ್ದೀರಾ? ಈ ಹುಡುಗಿ ಯಾವಾಗ ನೋಡಿದ್ದಿಲ್ಲ ಆಚಾರ, ಈ ಆಚಾರ ಮೊದಲನೇ ಬಾರಿ ನೋಡೋದು. ಆಚಾರ್ಯ ಚೆನ್ನಾಗಿದ್ದೀರಾ, ಯಾರು ನೀನು? ಅಯ್ಯೋ ನಿಮ್ಮೂರಿನವನೇ ನಾನು. ಹೇಳಿದ್ದು ನಾನು ಆತ್ಮಕೂರಿನಲ್ಲೇ ಇದ್ದೆ, ಇವ್ರ ಆ ಊರ ಹೆಸರು ಗುರುತು ಹಿಡಿದು ಹೇಳ್ತಾ ಇದೆ. ನಿಮ್ಮ ಇವ್ರದ್ದು ಅಪ್ಪಾರಾವ್ ಕಾಂಪೌಂಡ್ ಅಂತ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕೊಡೋದು. ನಿಮ್ಮ ಅಪ್ಪಾರಾವ್ ಕಾಂಪೌಂಡ್ ಬಂದಿದ್ದೆ, ನಿಮ್ಮ ಹತ್ರ ನಾನು ಔಷಧ ತಗೊಂಡು ಹೋಗಿದ್ದೆ, ಗೊತ್ತಿಲ್ಲ ಇಷ್ಟು ದೇವ ಹೇಳಿ ಯಾವಾಗಿಂದ ಬಂದಿದ್ದೀಯಾ? ಓ ಮೊನ್ನೆ ಹುಡುಗಿ ಅಲ್ಲಿ ಬಂದಿದ್ದು ನಾನು ಹಿಡ್ಕೊಂಡೆ ಅಷ್ಟೇ ಅಲ್ಲ, ಇನ್ನೂ 5 ಜನ ಕೂತಿದ್ದಾರೆ. ಅವಾಗ ಗೊತ್ತಾಯ್ತು 6 ಜನ ಕೂತಿದ್ದಾರೆ ಒಳಗೆ ಅಂತ ಹೇಳಿ. ಹೇಗಿರ್ಬೇಕು ಆ ಹುಡುಗಿ ಪರಿಸ್ಥಿತಿ, ಈ ತರವಾಗಿ ಕೊನೆಗೆ ರಾಯರದ ಇದನ್ನು ಬಿಟ್ಟು ಮತ್ತು ಸರಿಯಾದ್ರು ಅಂತ ಹೇಳಿ. ಯಾಕೆ ಆಗುತ್ತೆ, ಚೂರು ಹೆಚ್ಚು ಕಮ್ಮಿ ಆದರೂ ಆ ಪಿಶಾಚಿಗಳು ಬಂದ್ಬಿಡುತ್ತೆ. ಯಾರಿದು ಅಂದ್ರೆ ಸಜ್ಜನರನ್ನು ಇಂದ ಮಾಡಿದವರೆಲ್ಲ ಹೇಗೆ ಬರ್ತಾರೆ? ಸಂತದಲ್ಲಿ ಸಂತತದಲ್ಲಿ ಬಳಲಿ ಆ ತರುವಾಯದಲ್ಲಿ ಪುಟ್ಟಿ ಕಾಂತಾರದಲ್ಲಿ ಪಿಶಾಚಿ ದೇಹವ ತೆತ್ತು ಸಂತಾಪದಲ್ಲಿ ಬೆಂದು ಹೊರಡುವರು. ಈ ಶರೀರ ಪಡೆದಾಗ ಕಾಟ ಕೊಡೋರು ಜಾಸ್ತಿ ಆದರೆ ಸತ್ತು ಹೋದರೆ ಚೆನ್ನಾಗಿರುತ್ತೆ ಅಂತ ಪಿಶಾಚಿಗಳಾಗಿಬಿಡುತ್ತಾರೆ. ಪಿಶಾಚಿ ಆದ್ಮೇಲೆ ಮತ್ತೆ ಸಾಯಲಿಕ್ಕಿಲ್ಲ, ಹಾಗೆ ಇರಬೇಕು. ಅಲ್ಲಿ ಕಾಟ ಕೊಡೋರು ಜಾಸ್ತಿ ಇರ್ತಾರೆ, ಆ ಪಿಶಾಚಿಗಳದ್ದೇ ಗುಂಪು, ಅದರಲ್ಲಿ ಡಾಮಿನೇಷನು, ಅದರಲ್ಲಿ ಕೇಳೋ ನಾಥರು ಇಲ್ಲ, ಒಬ್ಬರ ಮೇಲೆ ಒಬ್ಬರು ಜಗಳ ಆಟ ಎಲ್ಲ ಇರುತ್ತಾರೆ. ಪಿಶಾಚಿಗಳು ಬಹಳ ಇರುತ್ತಾರೆ ಅಲ್ಲಿ, ಇನ್ನೂ ದುಃಖ ಪಡ್ತಾ ಇರುತ್ತಾರೆ. ಅದಕ್ಕೆ ಹೇಳುತ್ತಾರೆ, ನಾವು ಶತ್ರು ನಮ್ಮ ಪ್ರಾರ್ಥ ಬಿಡಲ್ಲ, ಮನುಷ್ಯರನ್ನ ತಪ್ಪಿಸಿದ್ರೂ ಪ್ರಾರಬ್ಧ ಬಿಡಲ್ಲ, ಉಣ್ಣೋ ಪ್ರಾರಬ್ಧ ಕಳ್ಕೊಳ್ಳೋ ಪರ್ಯಂತ ಬಿಡಲ್ಲ. ನಾಹುತ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಬಿಂತೆ ಪಾರ್ವತಿಪತಿಯ ನಿಂದಿಸಿ ದಕ್ಷನು ಎಂತಾದನು ನೋಡು ಸುರಗ ಮಧ್ಯ, ಮುಂತೆ ಯದು ಕುಲದವರು ಮುನಿಯ ವಂಚಿಸಲಾಗಿ ಅಂತಕರ ಸಾರಿದರು ತಮಗೆ ತಾವೇ. ದಕ್ಷ ಪ್ರಜಾಪತಿಗಳನ್ನ ಇದು ಪಿಂತೆ ಅಂದ್ರೆ ಏನು ಬಂತು ಶಬ್ದ ಅಲ್ವಾ, ಡೌಟ್ ಬಂತು. ಪಿಂತೆ ಹಿಂದೆನಾ ಅಲ್ಲ, ಪಿಂತೆ ಎಂಬುದು ಒಂದು ಕಡೆ ಬರುತ್ತೆ. ಪಿಂತೆ ಪೇಳುವವರು, ಪಿಂತೆ ಪೇಳುವವರು ಅಂತ. ಪಿಂತೆ ಅಂದ್ರೆ ಭಗವತ್ಕಥಾ, ಭಗವತ್ಕಥಾ ಹೇಳುವಂತ ಯಾರು, ಪಾರ್ವತಿಪತಿ. ಇಲ್ಲಿ ಪಿಂತೆ ಅಂದ್ರೆ ಪವಿತ್ರನಾಗಿರತಕ್ಕಂಥ ಪಾರ್ವತೀ ದೇವಿಯ ಪತಿ ರುದ್ರ, ರುದ್ರದೇವರು. ಪಿಂತೆ ಪೇಳುವವರ ಅಂದ್ರೆ ಪಿಂತೆ ಅಂತ ಹೇಳಿದ್ರೆ ಹರಿಕಥಾ ಹೇಳತಕ್ಕಂಥವರನ್ನ ಪಿಂತೆ ಹೇಳುವವರು ಅಂತ ಹೇಳ್ತಾರೆ. ಅಂಥ ರುದ್ರದೇವರನ್ನು ನಿಂದಿಸಿ ದಕ್ಷನು ಎಂತಾದನು ನೋಡು ಸುರರ ಮಧ್ಯ, ಮುಂತೆ ಯದು ಕುಲದವರು ಮುನಿಯ ವಂಚಿಸರಾಗಿ. ಯಾದವರೆಲ್ಲ ಸೇರಿ ಸಾಂಬನಿಗೆ ಸ್ತ್ರೀವೇಷ ಹಾಕಿ ಸೇರಿಕೊಂಡು ಅಂತರವರ್ತಿನಿ ಅಸಿತೆ ಕ್ಷಣ ಒಳ್ಳೆ ಹುಡುಗಿ ಗರ್ಭವತಿ ಆಗಿದ್ದಾಳೆ, ನಾಚ್ತಾ ಇದ್ದಾಳೆ, ಒಳಗೆ ಯಾವ ಕೂಸಿದೆ ತಿಳ್ಕೋಬೇಕಂತಿದೆ. ಋಷಿಸಿದ್ದಿ ಯಾರನ್ನ, ಅಪರೋಕ್ಷ ಜ್ಞಾನಿಗಳಾದ ಋಷಿಗಳನ್ನು ಪರೀಕ್ಷೆ ಮಾಡಿದರೆ ಅವರು ಹೇಳಿದರು, ನಿಮ್ಮ ವಂಶ ನಾಶ ಮಾಡುವಂಥ ಒನಕೆ ಹುಟ್ಟುತ್ತೆ ಎಂದು ಹೇಳಿದರು. ನಿಂತ ಬಾಷ್ಪೋದಕ ದಾಟಲಾರದಲ್ಲಿದ್ದ ಮಂತ್ರೋಕ್ತ ಮುನಿವಾಲಿ ಕಿಲ್ಯಾ ಜನರ ಕ್ರಾಂತಿಯಿಂದರಿ ಇಂದ್ರ ಆಭಾಸ ಮಾಡಲು ಚಿಂತೆಯಿಂದರಿ ಬಲು ವ್ಯಾಕುಲ ಐದಿದನು. ಇದೇನಿದೆ ಅಂದ್ರೆ, ಹಿಂದೆ ಕಶ್ಯಪರು ತಾವು ವಿಶೇಷವಾಗಿರತಕ್ಕಂಥ ಯಜ್ಞ ಮಾಡಲಿಕ್ಕೆ ಶುರು ಮಾಡಿದರು. ಯಜ್ಞ ಮಾಡಲಿಕ್ಕೆ ಶುರು ಮಾಡಿದಾಗ ಕಶ್ಯಪರ ಹೆಂಡತಿಯೇ ಅದಿತಿ ದೇವಿ, ಅದಿತಿ ದೇವಿಯ ಮಕ್ಕಳೇ ಇಂದ್ರಾದಿ ದೇವತೆಗಳು. ಅದರಿಂದ ಇಂದ್ರಾದಿಗಳಿಗೆ ಎಲ್ಲರಿಗೂ ಒಂದೊಂದು ಕೆಲಸ ಹೇಳಿದರು, ಈ ತರಬೇಕು ಅದು ತರಬೇಕು ಯಜ್ಞಕ್ಕೆ ಅಂತ. ಅವಾಗ ವಾಲಕಿಲ್ಯರು ಬಹಳ ಚಿಕ್ಕವರು, ಸೂರ್ಯರಥದಲ್ಲಿರ್ತಾರೆ ಮಹಾನುಭಾವರು, ಅವರು ನಾವು ಸೇವೆ ಮಾಡಬೇಕು ಅಂತ ಎಲ್ಲರೂ ಸೇರಿಕೊಂಡು ಇಷ್ಟು ಸಮಿತ್ತು, ಎಲ್ಲರೂ ಸೇರಿ ಇಷ್ಟು ಸಮಿತ್ತು ಹಿಡ್ಕೊಂಡು ಬಹಳ ಕಷ್ಟದಿಂದ ಬರ್ತಾ ಇದ್ದಾರೆ. ಮೊದಲೇ ಚಿಕ್ಕ ದೇಹ, ಬಹಳ ಚಿಕ್ಕ ದೇಹ, ಅದರಲ್ಲಿ ಉಪವಾಸ, ಶರೀರ ಎಲ್ಲ ಸುಸ್ತಾಗಿದೆ, ಯಜ್ಞಕ್ಕೆ ತರಬೇಕು ಅಂತ ತಪಶಕ್ತಿ ಮಹಾಪಾರ ಅಂಥವ್ರು ಬರ್ತಾ ಇದ್ರೆ, ಆವಾಗ ಅಲ್ಲೇನಾಯಿತು ಅಂದ್ರೆ, ಒಂದು ಆಕಳ ಕರುವಿನ ಕಾಲಿನ ಗುರುತಿನಲ್ಲಿ ಚೂರು ನೀರಿದ್ರೆ ಅದು ಹೇಗೆ ದಾಟಬೇಕಾ ಅಂತ ಅವರೆಲ್ಲ ಬಹಳ ಆಲೋಚನೆ ಮಾಡ್ತಾ ಇದ್ದಾಗ ಅಯ್ಯೋ ಅಂತ ಅಪಹಾಸ ಮಾಡಿ ಇಂದ್ರದೇವರು ಬರ್ತಾರೆ. ಅವ್ರು ದೊಡ್ಡ ದೊಡ್ಡ ತರ್ತಾ ಇದ್ರು ನೋಡಿ, ನಕ್ಕು ಹೋಗ್ಬಿಟ್ಟು ನಕ್ಕು ಕೊಳ್ಳೇ ಅವರು ನೊಂದುಕೊಂಡರು, ಶಾಪ ಕೊಡಲಿಲ್ಲ, ನೊಂದುಕೊಂಡು ನೊಂದುಕೊಂಡದ್ದಕ್ಕೆ ಇಂದ್ರದೇವರ ಗತಿ ಏನಾಯಿತು ಅಂದ್ರೆ, ಕೊನೆಗೆ ಅವರ ಹತ್ರ ಬಂದು ಕ್ಷಮಾ ಕೇಳ್ತಾರೆ, ತಪ್ಪಾಯಿತು. ನಿಂತ ಗೋಷ್ಪಾದಕ ದಾಟಲಾರದಲ್ಲಿದ್ದ, ದಾಟಲಾರದೆ ಅಲ್ಲಿಂದ ಮಂತ್ರೋಕ್ತ ಮುನಿ ವಾಲಕಿಲ್ಯ ಜನರ ಭ್ರಾಂತಿಯಿಂದಲೇ ಇಂದ್ರ ಅಭಾಸ ಮಾಡಲು ಚಿಂತೆಯಿಂದಲೇ ಬಲು ವ್ಯಾಕುಲ ಐದಿದನು. ಅದಕ್ಕೆ ಹೇಳುತ್ತಾರೆ, ಸಂತ ಜನರ ನಿಂದ್ಯ ಒಳಿತಲ್ಲ ಒಳಿತಲ್ಲ. ಸಜ್ಜನರ ನಿಂದ ಎಂದಿಗೂ ನಮಗೆ ಒಳ್ಳೆಯದೇ ಅಲ್ಲ. ಜಂತುಗಳ ಅಂತಃಕರಣದ ಪರಿಯಲ್ಲಿ ಸಂತಿಹ್ಯದೋ ಬಲ್ಲುವರಾರೋ, ವೃತ್ತಿ ಎಂಥವನಾದರೂ ಉತ್ತಮರ ಹಳಿದರೆ ಶಾಂತನಾಗದೆ ಹೋಗ ಜ್ಞಾನಿಯಾಗೇ. ಹೇಳ್ತಾ ಇದ್ದಾರೆ, ಜಂತುಗಳ ಅಂತಃಕರಣದ ಪರಿಯಲ್ಲಿ ಸಂತಿಹ್ಯರು ಬಲ್ಲವರಾರು ವೃತ್ತಿ ಎಂಥವನಾದರೂ ಉತ್ತಮನ ಹಳಿದರೆ. ಹೇಳ್ತಾರೆ, ಸಜ್ಜನರಾದವರನ್ನ ಹಳಿದರೆ, ಹೀಯಾಡಿಸಿ ನುಡಿದರೆ ಎಂಥವರಾದರೂ ಕೂಡ ಶಾಂತನಾಗದೆ ಹೋಗ ಜ್ಞಾನಿಯಾಗ. ಜ್ಞಾನಿ ಆದರೂ ಕೂಡ ಇನ್ನೊಬ್ಬರು ನೋಡಿ ಆ ಈ ಪ್ರವೃತ್ತಿ ಬಂತ, ಹೀಯಾಳಿಸಿ ನುಡಿಯೋದು ಬಂತ, ಶಾಂತಾಗಿ ಬಿಡುತ್ತಾನೆ ಅಂದ್ರೆ ಪೂರ್ಣ ಕಳಗಿಳಿದು ಹೋಗ್ತಾನೆ. ಇಲ್ಲಿ ಹೇಳ್ತಾರೆ, ಜಂತುಗಳ ಅಂತಃಕರಣದ ಪರಿಯಲ್ಲಿ ಸಂತಿಹ್ಯರು ಬಲ್ಲವರಾರೋ ವೃತ್ತಿ ಎಂದರು. ಅಂದ್ರೆ ಈ ಅಂತಃಕರಣ ಹೇಗಿರುತ್ತೆ ನಮ್ಮಲ್ಲಿ ಅಂದ್ರೆ ಶುದ್ಧವಾಗಿರಬೇಕು, ಜಂತುಗಳಂತೆ ಇರಬಾರದು. ಜಂತುಗಳ ಪರಿಯಲ್ಲಿ ಅಂತಃಕರಣವ ಸಂತಿಹ್ಯದು. ನಮ್ಮ ಮನಸ್ಸು ಇವಾಗಿನ ಬಹಳ ಚೆನ್ನಾಗಿದೆ, ನಾವು ಮಿಸ್ಟರ್ ಕ್ಲೀನ್. ಆರನೇ ಕ್ಷಣದಲ್ಲಿ ನಮ್ಮ ಅಂತಃಕರಣ ಹೇಗಾಗುತ್ತೋ, ಜಂತುಗಳು ಒಂದರ ನೋಡಿ ಒಂದು ಭೀಕರವಾಗಿ ತಿವಿದು ಹಾಗೆ ಹೀಗೆ ಅಂದು ನಕ್ಕು ಆ ಪ್ರವೃತ್ತಿ ನಮ್ಮಲ್ಲಿ ಬರಬಾರದಯ್ಯ. ಇಂಥ ಪ್ರವೃತ್ತಿ ಬಂದರೆ ಎಂಥವನಾದರೂ ಕೂಡ ಕಳೆದ ಬೀಳುತ್ತಾನೆ. ಪಂಥವೇ ಬಿಡು ಬಿಡು ಹೃದಯದೊಳಗೆ ಇದ್ದ ಗ್ರಂಥಿಯ ಕಳಕೊಂಬ ಯೋಗವಲ್ಲ ಅದಕ್ಕೆ ಹೇಳುತ್ತಾರೆ, ಈ ಮಾರ್ಗವೇ ಸರಿಯಲ್ಲ. ಏನದು, ನಮ್ಮ ಪಾಡಿಗೆ ನಾವು ಸಾಧನೆ ಮಾಡಬೇಕು, ಇನ್ನೊಬ್ಬರನ್ನ ಹಳಿಯಲಿಕ್ಕೆ. ಇಲ್ಲಿ ನಿನ್ನೆ ಒಂದು ವಿಚಾರ ಬಂದಿತ್ತು, ಏನದು, ತಪ್ಪು ಮಾಡಿದರೆ ತಿದ್ದಬೇಕೋ ಇಲ್ಲವೋ ಅಂತ ವಿಚಾರವೆಲ್ಲ ಬಂದಿತ್ತು. ಅಲ್ಲಿ ಇಷ್ಟೇ, ಇನ್ನೊಬ್ಬರು ತಪ್ಪು ಮಾಡುತ್ತಾ ಇದ್ರೆ ತಿದ್ದುವ ಸ್ಥಾನದಲ್ಲಿ ನೀವಿದ್ದಿದ್ರೆ ತಿದ್ದಬಹುದು. ಅದು ಹೇಗೆ ತಿದ್ದಬೇಕು, ಮೊದಲು ನಮ್ಮನ್ನು ನಾವು ತಿದ್ದುಕೊಂಡು ಅವರನ್ನ ತಿದ್ದಲಿಕ್ಕೆ ಹೋಗಬೇಕು. ನಮ್ಮನ್ನು ನಾವೇ ತಿದ್ದುಕೊಂಡಿಲ್ಲ, ತಿದ್ದಲಿಕ್ಕೆ ಹೋದರೆ ಅವರು ನಗುತ್ತಾರೆ, ನೀವೇ ಸರಿಯಾಗಿಲ್ಲ, ನಮ್ಮನ್ನೇ ತಿದ್ದೀರಾ. ನಾವು ಸರಿಯಾದ ಮೇಲೂ ಕೂಡ ಅವರನ್ನು ತಿದ್ದಲಿಕ್ಕೆ ಹೋಗ್ತೀವಿ ಅಂದಾಗ ಆ ತಿದ್ದೋ ರೀತಿ ತಿಳ್ಕೊಂಡು ತಿದ್ದಲಿಕ್ಕೆ ಹೋಗಿ. ಏನು ರೀತಿ, ಇವರೇ ಹೀಗಿದ್ದಾರೆ ನಾನೇ ಹೀಗಿದ್ದೇನೆ ಅಂತ ಹೋದ್ರೆ ಬಿದ್ದೇ ಹೋಗ್ತೀವಿ. ಸ್ವಾಮಿ ನಮ್ಮನ್ನ ಹೀಗಿಟ್ಟಿದ್ದಾನೆ, ಅವರ ದೋಷಾನುಸಾರ ಹೀಗಿಟ್ಟಿದ್ದಾನೆ, ಆ ದೋಷ ಕಳಿಯಲಿ ಎಂಬ ಪ್ರಾರ್ಥನಾ ಒಳಗಿದ್ದುಕೊಂಡು ಅವರ ಮೇಲೆ ಅಂತಃಕರಣದಿಂದ ಮೇಲ್ನೋಟಕ್ಕೆ ತಿದ್ದಿದಂತೆ ಮಾಡಿದರೆ ಭಗವಂತ ಮೆಚ್ಚುತ್ತಾನೆ. ಅದಕ್ಕೆ ನಾನು ಹೇಳಿದ್ದೆ, ಅದಕ್ಕೆ ಉತ್ತರವಾಗಿ ಕೊಟ್ಟೆ ನಾನು. ಮೊದಲು ನೀವೇ ನಿಮ್ಮನ್ನ ತಿದ್ದುಕೊಂಡ್ರೆ ಹೊರತು ಇನ್ನೊಬ್ಬರು ತಿದ್ದಲಿಕ್ಕೆ ಹೋಗಬೇಡಿ, ಅಲ್ಲಿಗೆ ನಿಮ್ಮ ಉತ್ತರ ಕೆಲ ಬಂದ್ಬಿಡ್ತು. ಇಷ್ಟೇ, ನೀವು ಯಾರನ್ನ ತಿದ್ದಲಿಕ್ಕೆ ಹೋಗ್ತಾ ಇದ್ದೀರೋ, ಯಾವ್ದು ದೋಷ ಅಂತ ಕಾಣ್ತಾ ಇದೆಯೋ ಆ ದೋಷ ನಿಮ್ಮಲ್ಲಿ ಇಲ್ಲದಂತೆ ಮಾಡಿಕೊಂಡ್ರೆ ಆಯ್ತು. ನೀವು ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ರಿವರ್ಸ್ ಆಗುತ್ತೆ. ಅದು ಅಷ್ಟೇ ಅಲ್ಲ, ನಿಮಗಲ್ಲ ನಿಮ್ ಎದುರಿಗಿದ್ದವ್ರು ಗೊತ್ತಾಗುತ್ತೆ. ನೀವು ತಿದ್ದಲಿಕ್ಕೆ ಹೋದ್ರೆ ನಿಮ್ ಎದುರಿಗಿದ್ದವರಿಗೆ ಗೊತ್ತಾಗ್ಬಿಡುತ್ತೆ, ಅವರೇ ನಿಮ್ಗೆ ತಿದ್ದು ಬಿಡ್ತಾರೆ ಇನ್ ಮೇಲೆ ತಿದ್ದದಂತೆ. ಸತ್ಯವಾದ ವಿಚಾರ ಹೇಳ್ತಾ ಇದೆ. ಆದ ಕಾರಣ ಮಕ್ಕಳನ್ನ ಪಡೆದ ಕೂಡಲೇ ತಂದೆ ತಾಯಿಗಳಿಗೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಂತ ಹೇಳ್ತಾರಲ್ಲ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು ಅಂತ ಅಂದ್ರೆ, ದುಡ್ಡು ತಂದು ಅವರಿಗೆ ಬೇಕಾದ್ದೆಲ್ಲ ಕೊಟ್ಟು ಕಾಲಕಾಲಕ್ಕೆ ರೋಗಾದಿಗಳು ಬಾರದಂತೆ ತಿದ್ದು ಅವರನ್ನ ಸಲಹೋದು ಮಾತ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಇವರು ಮುಂದೆ ಎಂತೆಂಥ ಇದಕ್ಕೆ ಬರಬಹುದು ಅಂತ ನೋಡಿಕೊಂಡು ಆ ತಪ್ಪುಗಳು ನಮ್ಮಲ್ಲೇ ಆಗದಂತೆ ಮೊದಲೇ ಜಾಗ್ರತೆಯಾಗಿರಬೇಕು. ಅಪ್ಪ ಅಮ್ಮ ಆದವ, ಅಪ್ಪ ಆದವ, ತಾಯಿ ಆದವಳು, ಇಬ್ಬರು ಕೂಡ ಇವರಿಗೆ ಮುಂದೆ ತಿದ್ದಲಿಕ್ಕೆ ಹೋದರೆ ನಾನೇ ಸರಿಯಾಗಿರ್ಬೇಕಲ್ಲ ಅಂತ ಆ ದೋಷಗಳು ನಮ್ಮಲ್ಲಿವೆಯಾ ಅಂತ ನೋಡಿಕೊಂಡು ಅದರನ್ನು ತಿದ್ದಿಕೊಳ್ಳುವುದೇ ರೆಸ್ಪಾನ್ಸಿಬಿಲಿಟಿ. ಹೌದಾ ಅಲ್ವಾ? ನಾಳೆ ಬೆಳಿಗ್ಗೆ ಮಕ್ಕಳು ಶ್ರಾದ್ದ ಮಾಡುತ್ತಾರಾ ಇಲ್ಲ ಅಂತ ಅವರಿಗೆ ನೀನು ಶ್ರಾದ್ದ ಮಾಡುವಂತ ಅವರಿಗೆ ಹೇಳಬೇಕಾಗಿಲ್ಲ. ಅಪ್ಪ ತಾನು ಮೌನವಾಗಿ ಶ್ರಾದ್ದ ಮಾಡಲಿಕ್ಕೆ ಶುರು ಮಾಡಿದರೆ ಮಕ್ಕಳು ನೋಡಿ ಅವರು ಮಾಡುತ್ತಾರೆ. ಅಪ್ಪನೇ ಶ್ರಾದ್ದ ಮಾಡಲ್ಲ, ಉಪದೇಶ ಮಾತ್ರ ನೀ ಶ್ರಾದ್ದ ಮಾಡು ಅಂದ್ರೆ ಅವರು ಇಲ್ಲಿಂದ ಮಾಡುತ್ತಾರೆ, ಕೇಳುತ್ತಾರೆ, ಮಾಡಲ್ಲ. ಯಾಕೆ? ಅಪ್ಪ ಮಾಡಿದ್ದು ನೋಡೇ ಇಲ್ಲ. ಆದ ಕಾರಣ ನಾವು ತಿಳ್ಕೊಂಡಿದ್ರೆ ಸಾಲದು, ನಾವು ಶುದ್ಧರಾಗಿದ್ದರೆ ಸಾಲದು, ನಮ್ಮ ಪ್ರವೃತ್ತಿಯಲ್ಲಿ ಎದುರಿಯವರಿಗೆ ಅದು ಕಾಣಬೇಕು, ನಮ್ಮಲ್ಲಿ ಆ ದೋಷ ಕಾಣಬಾರದು. ಆವಾಗ ಮಾತ್ರ ತಿದ್ದಲಿಕ್ಕೆ ಹೋಗಬೇಕು. ಆ ತಿದ್ದಲಿಕ್ಕೆ ಹೋದಾಗ ಕುಣಿಯಲ್ಲಿ ಬೀಳುವಂಥ ಪ್ರಸಂಗ ಏನು ಅಂದರೆ, ನಾ ಚೆನ್ನಾಗಿದ್ದೇನೆ, ಇವನು ಚೆನ್ನಾಗಿಲ್ಲ, ಇವನನ್ನು ತಿದ್ದುತ್ತೇನೆ ಅಂದರೆ ಮೂರು ಬಂತು. ಏನದು? ನಾನೇ ಸ್ವತಂತ್ರವಾಗಿ ಚೆನ್ನಾಗಿದ್ದೇನೆ, ಇವನೇ ಸ್ವತಂತ್ರವಾಗಿ ಹಾಳಾಗಿದ್ದಾನೆ, ನಾನೇ ಸ್ವತಂತ್ರವಾಗಿ ತಿದ್ದುತ್ತೇನೆ ಎಂದು ಸ್ವಾತಂತ್ರ್ಯ ಆರೋಪ. ಇದಕ್ಕಿಂತ ಮಹಾಪಾಪ ಇಲ್ಲ. ಆದ ಕಾರಣ ಭಗವಂತನನ್ನ ಈ ರೀತಿಯಾಗಿಟ್ಟಿದ್ದಾನೆ, ಕೃತಜ್ಞನಾಗಿದ್ದೇನೆ, ಅವನ ದೋಷಾನುಸಾರ ಭಗವಂತ ಹಾಗಿಟ್ಟಿದ್ದಾನೆ, ನನ್ನ ಮೂಲಕ ಭಗವಂತ ತಿದ್ದಿಸ್ತಾ ಇದ್ದಾನೆ, ಆ ಎಚ್ಚರಪೂರ್ವಕ ಹರೆ ಇವರನ್ನು ಉದ್ಧಾರ ಮಾಡುವಂತ ಇಷ್ಟು ಒಳಗಿಟ್ಟುಕೊಂಡು ಮೇಲೆ ಚೆನ್ನಾಗಿದೆಯ, ಹೀಗಿರು ಹಾಗಿರು ಒಂದು ಉಪದೇಶ ಕೊಟ್ಟ ಕೆಲಸ ಮಾಡುತ್ತೆ. ಇಲ್ಲ, ಕೆಲಸ ಮಾಡಲ್ಲ. ಪ್ರವಚನಾದರೂ ಅಷ್ಟೇ, ಪ್ರವಚನಾದರೂ ಅಷ್ಟೇ, ನಾವು ಅನುಷ್ಠಾನಕ್ಕಿಟ್ಟಿಲ್ಲ, ನಿಮ್ಮ ಮೇಲೆ ಬರುತ್ತೆ. ನೀವು ಟಿವಿ ಕೇಳಿದಂತೆ ಯಾರು ಕ್ಯಾಸೆಟ್ ಥರ ಕೇಳಿಬಿಟ್ಟು ಹೊರಟೋಗ್ತಾ ಬರ್ತೀರಾ? ಆ ಹಾಗಾದ್ರೆ ನಿಮ್ಗೆ ಹೇಗೆ ಗೊತ್ತಾಗಬೇಕು ಆಚಾರ್ಯಗೆ ಅನುಭವ ಇದೆಯಾ ಇಲ್ಲ ಅಂತೇಳಿ? ಆಚಾರ್ಯಗೆ ಅದು ಅನುಷ್ಠಾನಕ್ಕಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕು? ಕೇಳಿದ ಮೇಲೆ ನಿಮ್ಮಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಬುದ್ಧಿ ಬರ್ತಾ ಇದೆಯಾ ಇಲ್ವಾ ಅಂತ ಕೇಳಿದ್ರು. ಬರ್ತಾ ಇದೆಯಾ? ಹಾಗಾದ್ರೆ ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇಲ್ವಾ? ಅವಂತ ಒಂದು ಅವರು ಅನುಷ್ಠಾನ ಮಾಡೋಕ್ಕಾಗಲೂ ನಿಮ್ಮ ದೋಷ ಇರಬಹುದು, ನಿಮ್ಮ ದೋಷದಿಂದ ನಿಮ್ಮ ಬರದಾಗಿದ್ದಿರಬಹುದು. ಅದರ ಜೊತೆಗೆ ವಿಶೇಷವಾಗಿ ಅವರಲ್ಲಿ ಅನುಷ್ಠಾನ ಇದೆಯಾ, ನಿಮ್ಮಲ್ಲಿ ಬರ್ತಾ ಇದೆಯಾ ಇದೆ ಅಂತ ಖಚಿತವಾಗಿ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗದಿದ್ದಷ್ಟು ಮಾತ್ರಕ್ಕೆ ಅವರಲ್ಲಿ ಇಲ್ಲ ಅಂತ ತಿಳ್ಕೋಬೇಡಿ. ಅಂದರೆ ನಮ್ಮಲ್ಲಿ ದೋಷ ಇದೆ ಅದಕ್ಕೆ ಗೊತ್ತಾಗಲಿಲ್ಲ, ಆದರೆ ಇದೆ ಅಂತ ಎಲ್ಲಾದರೂ ತಿಳ್ಕೊಳ್ಳಿಕ್ಕಾಗುತ್ತಾ? ಯಾರ ಪ್ರವಚನದಿಂದ ಆರೋಚನೆ ಪ್ರವೃತ್ತಿ ಬಂತ ನಿಮ್ಮಲ್ಲಿ? ಹಾ, ಅವರಲ್ಲಿ ಅನುಷ್ಠಾನ ಇದೆ ಅಂತ ಅರ್ಥ. ಎಲ್ಲಿ ಕಾರ್ಯ ಆಗುತ್ತೆ ಅದ ಕಾರಣ ಇದೆ ಅಂತ ಅರ್ಥ. ಹೌದಾನೆ? ಹಾ, ಮುಂದೆ ಹೇಳ್ತಾ ಇದ್ದಾರೆ. ಪಂಥದ ಬಿಡು ಬಿಡು ಈ ರೀತಿಯಾಗಿ ದೊಡ್ಡವರನ್ನ ಹೀಯಾಳಿಸಿ ನೋಡುವಂತಹ ಪ್ರವೃತ್ತಿ ಬಿಡಯ್ಯ. ಇದು ಹೃದಯದೊಳಗೆ ಇದ್ದ ಗ್ರಂಥಿಯ ಕಳಕೊಂಬ ಯೋಗವಲ್ಲ. ಇದು ಹೃದಯದಲ್ಲಿರುವಂತಹ ಈ ಲಿಂಗ ದೇಹವೆಂಬ ಗ್ರಂಥಿ ಗಂಟನ್ನ ಕಳಕೊಳ್ಳುವ ಯೋಗ ಅಲ್ಲ. ಕಿಂತು ಬುದ್ಧಿಯಲ್ಲಿಂದ ಕೆಟ್ಟು ಹೋದರೆ ಸತ್ಪಂಥ ದೊರಕದು ಕಾಣೋ ನಾನಾ ಕರ್ಮ. ಇಲ್ಲಿ ಹೇಳ್ತಾರೆ ಕಿಂತು ಬುದ್ಧಿ ಅಂದರೆ, ಈ ಕಿಂತು ಅಂದರೆ ಇನ್ನೊಬ್ಬರನ್ನ ಕಡಿಮೆಯಾಗಿ ನೋಡುವ ಬುದ್ಧಿ. ಅಂದರೆ ನಾನೇ ಜಾಸ್ತಿ ಇರಬೇಕು, ಮಿಕ್ಕವರೆಲ್ಲ ಕಡಿಮೆ ಇರಬೇಕು, ನಾನೇ ಟಾಪ್ ಮೋಸ್ಟ್, ನನಗಿಂತ ಯಾರು ಮೇಲೆ ಇರಬಾರದು ಅಂತ ಆ ರೀತಿಯಾಗಿ ಅಹಂಕಾರ ಪ್ರವೃತ್ತಿ ಇರುತ್ತಲ್ಲ ಅದನ್ನು ಕಿಂತು. ಅಥವಾ ಸಜ್ಜನರನ್ನು ನೋಡಿ ಹೊಟ್ಟೆ ಊರಿಗಿಂದ ಅವರನ್ನ ಬೈಯುವ ರೀತಿ, ಇನ್ನೊಬ್ಬರನ್ನ ಸೆಳಿಬೇಕಂತ ಅಸೂಯ ಹೊಟ್ಟೆ ಕಿಚ್ಚು, ಅವ್ರ ಮೇಲೆ ಬರ್ತಾರೆ ಅಂತ ಕಾರಿಡಿ ಸೆಳೆಯೋದು, ಇವೆಲ್ಲ ಇರುತ್ತಲ್ಲ ಅದನ್ನು ಹೇಳ್ತಾರೆ. ಕಿಂತು ಬುದ್ಧಿಯಲ್ಲಿಂದ ಕೆಟ್ಟು ಹೋದರೆ ಸತ್ಪಂಥ ದೊರಕದು ಕಾಣೋ. ಸಜ್ಜನರು ಹೇಳುವಂತಹ ಮಾರ್ಗ ನಮಗೆ ಸಿಗೋದೇ ಇಲ್ಲ. ಮುಂದೆ ಹೇಳ್ತಾರೆ, ಅಲ್ಲ ಒಂದು ಕಡೆ ಇರಲಿ, ಯಾರು ಅವನ್ ನಂಬೋದು ಇವ್ರು ನಂಬೋದು ಮಾಡ್ತಾ ಇರೋಣ, ಇನ್ನೊಂದು ಕಡೆ ನಾನಾ ಕರ್ಮ ತಂತ್ರ ಮಂತ್ರಗಳಿಂದ ಮಾಡಿದ ಕಾಲಕ್ಕೂ ಎಲ್ಲ ಕರ್ಮಗಳು ಮಾಡ್ತಾವ. ಜಪ ಮಾಡಿದ್ದೆ ಮಾಡಿದ್ದು, ಕಲ್ಯಾಣ ಮಾಡಿದ್ದೆ ಮಾಡಿ, ಬೇಕಾದಷ್ಟು ಒಂದು ಕಡೆ ಇರಲಿ ಏನೋ ಅಂತ ಇದ್ವಪ್ಪ ಯಾರು, ಅವಾಗ ಏನಾಗುತ್ತೆ ಹೇಳ್ತಾರೆ. ನಾನಾ ಕರ್ಮ ತಂತ್ರ ಮಂತ್ರಗಳಿಂದ ಮಾಡಿದ ಕಾಲಕ್ಕೂ ಇಂದು ಮಹಾತ್ಮರ ನಿಂದೆ ಒಂದೇ ಅಂತರಂಗದಲ್ಲಿ ಯೋಚಿಸಲು. ಇದು ಕೂಡ ಹೇಳ್ತಾರೆ ಸೀಕ್ರೆಟ್. ಈ ರೀತಿಯಾಗಿ ಎಷ್ಟು ಕರ್ಮಗಳು ಮಾಡುತ್ತಾ ಇದ್ರೂ ಕೂಡ ಮಂತ್ರ ತಂತ್ರದಿಂದ ಈ ರೀತಿಯಾಗಿ ದೊಡ್ಡವರ ನಿಂದ್ಯ ಹೊರಗೆ ಮಾಡಲಿಲ್ಲ, ಒಳಗಂದುಕೊಂಡ್ರು ಸಾಕಂತ. ಅಯ್ಯೋ ಇವರಿಷ್ಟೇ ಅಂತ ಮನಸ್ಸಲ್ಲಂದುಕೊಂಡ್ರು ಸಾಕು. ಅವಾಗೇನಾಗುತ್ತೆ? ಅದೇ ಮಹಾತ್ಮನ ಲಕ್ಷಣ ಹೇಳಿದ್ರಲ್ಲ, ಎಲ್ಲ ಕರ್ಮಕ್ಕೆ ಹರೇ ತಾರಿ ತಾನೇ ಪ್ರೇರಿಸುವನು ಅಂತ, ಅವರನ್ನ ಮಹಾತ್ಮರು ಅಂತ. ಅಲ್ಲ, ಅಂಥವ್ರು ನಮಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಅದಕ್ಕೆ ಗೊತ್ತಾಗಲ್ಲ ಅಂದ್ರೆ ತಿಳ್ಕೊಂಡು ಅಂಬೋದು ಬಿಡ್ತೀವಿ, ಇಲ್ಲದಿದ್ರೆ ಎಲ್ಲ ಅಂತ ಹೋಗ್ತೀವಿ. ಹೌದಾ? ಅಂದ್ರೆ ಅನ್ಲಿಕ್ಕೆ ಯಾರು ಸಿಗ್ತಾರಾ ಅಂತ ನೋಡಿದಂಗಾಯ್ತು. ನಮ್ಮ ಬಾಯಿಗೆ ತುತ್ತಾಗ್ಲಿಕ್ಕೆ ಮಹಾತ್ಮರು ಯಾರಿದ್ದಾರಾ ಅಂತ ನೋಡಿ ಬಿಡೋಣ. ಅಂದ್ರೆ ಮಹಾತ್ಮರಲ್ಲದೇ ಇದ್ರೆ ಅನ್ನಬಹುದು ಅಂತ ಪರ್ಮಿಷನ್ ಕೊಟ್ಟಂಗಾಗುತ್ತೆ. ಅದಕ್ಕೆ ಹೇಳಿದ್ರಲ್ಲ ಮಹಾತ್ಮರು ಅಂತ ಇಲ್ಲಿ ಹೇಳಿದ್ರಲ್ಲ, ಯಾರು? ಕಿರಾತ ಸ್ತ್ರೀಯನ್ನ ಕಟ್ಟಿಕೊಂಡು ಬ್ರಾಹ್ಮಣ್ಯ ಕಳಕೊಂಡಿರುವಂತಹ ಒಂದು ವ್ಯಕ್ತಿ. ಆ ಸ್ಥಿತಿಯಲ್ಲಿದ್ದರೂ ಗರುಡ ದೇವರಿಗೆ ಕೆಂಡವಾಗಿ ಕುತ್ತಿಗೆಯಲ್ಲಿ ಬಿದ್ರಲ್ಲ, ಮತ್ತೆ ಅದನ್ನು ಕೂಡ ದೃಷ್ಟಾಂತ ಕೊಟ್ಟರು. ಬ್ರಾಹ್ಮಣ ಅಂತ ಬಂದ ಮೇಲೆ ತಂಟೆಗೆ ಹೋಗಬೇಡಿ, ಸಜ್ಜನ ಅಂತ ಬಂದ ಮೇಲೆ ಒಳಗೆ ಮುಕ್ತಿಯೋಗ್ಯ ಜೀವ, ಚೂರು ಆಚಾರದ ಪಾದಕ್ಕೆ ಬೇತಿದ್ದಾನೆ ಅಂತ ಅವ್ರು ತಂಟೆಗೆ ಹೋಗಬೇಡಿ. ಅವ್ರೇನು ಬೇಕಾದ್ರು ಮಾಡ್ಕೊಳ್ಳಿ, ನಿಮ್ಮ ಪಾಡಿ ಅಲ್ಲ. ಅವ್ರು ತಿದ್ದಬೇಕು, ಆ ತಿದ್ದೋ ರೆಸ್ಪಾನ್ಸಿಬಿಲಿಟಿ ನಿಮ್ದ. ನೋಡಿ, ನಾವು ಯಾವ ಹಂತದಲ್ಲಿದ್ದೇವೆ, ಯಾರನ್ನು ತಿದ್ದಲಿಕ್ಕೆ ನಮಗೆ ಅಧಿಕಾರ ಇದೆ, ಏ ದೇವರು ಕೊಟ್ಟಿದ್ದಾರಾ ನಾವೇ ತಗೊಂತಾ ಇದೀವ ನೋಡಿಕೊಳ್ಳಿ. ತಿದ್ದು ಅಧಿಕಾರ ಇದ್ರೆ ನಿಮಗೆ ಯಾರ ಮೇಲೆ ತಿದ್ದಬೇಕು ಅಂತ ಅಧಿಕಾರ ಇರುತ್ತೋ ಮೊದಲು ನಿಮ್ಮನ್ನು ನೀವು ತಿದ್ದುಕೊಂಡು ಅವ್ರು ತಿದ್ದಲಿಕ್ಕೆ ಹೋಗಿ. ತಿದ್ದುವ ಕಾಲಕ್ಕೂ ಆ ಚಿಂತನೆ ಇರಲಿ. ಸಾಕ, ತಣ್ಣಗಾಗ್ಬಿಡುತ್ತಲ್ಲ, ಹೇಗೆ ದೊಡ್ಡ ಈ ಫ್ರಿಡ್ಜ್. ಯಾವ ಫ್ರಿಡ್ಜ್? ನಾವು ಹಿಡಿಯೋ ಫ್ರಿಡ್ಜ್. ನಾವು ಹಿಡಿಯೋ ಫ್ರಿಡ್ಜ್ ಎಲ್ಲಿರುತ್ತೆ ಹೇಳಿ? ಮಾರ್ಚುರಿಯಲ್ಲಿರುತ್ತೆ. ಹೆಣಗಳನ್ನಿಡಿರ್ತಾರಲ್ಲ ಅಲ್ಲಿ ಫ್ರಿಡ್ಜ್ಗಳಿರುತ್ತೆ, ಎಲ್ಲ ಮನುಷ್ಯರು ಹಿಡಿಯುವಷ್ಟು ದೊಡ್ಡ ದೊಡ್ಡದಿರುತ್ತೆ. ಅದರಲ್ಲಿ ಹೋಗಿ ಮಲಕೊಂಡ ಫೀಲಿಂಗ್ ಬರುತ್ತೆ ಒಂದು ಸಲ. ಅಪ್ಪ, ಯಾರ ತಂಟೆಗೆ ಹೋದ್ರೆ ಏನೇನು ಮುತ್ತುಕೊಳ್ಳುತ್ತೋ ಅಂತ ಬಾಯಿ ಮುಚ್ಚಿಕೊಂಡು ಸಾಧನೆ ಮಾಡೋದು ಬಹಳ ಒಳ್ಳೆಯದು. ಅಷ್ಟಕ್ಕೆ ನೋಡಿ, ನಿಮ್ಮ ಜೊತೆಗೆ ಬರ್ತಾರಲ್ಲ ಹನುಮಂತದಾಸರವರು, ಪೆಟ್ಟಂತ ಬಾಯಿ ತೆಗಿತಾರ. ಯಾರು ಕಾಣಿಸಿದ್ರು, ಯಾರಂದ್ರು, ಯಾರು ನಡೆದರು, ಏನು ಮಾಡಿದ್ರು, ಅವರದ್ದೇನೋ ಅವರಷ್ಟೇ ಹೊರತು ಒಬ್ಬರ ಕುರಿತು ಕಾಮೆಂಟ್ ಮಾಡ್ತಾರೆ ಅವರು. ಯಾಕೆ ಬಂತದು? ಇದೆಲ್ಲ ಕೇಳಿ ಕೇಳಿ ಎಲ್ಲಿ ಬಿದ್ದೋಗ್ತೀನೋ ಎಂಬ ಎಚ್ಚರದಿಂದ ಬಂದ ಅನುಭವ ಅದು. ಹೌದಾ? ಮತ್ತೆ ನಮ್ದೇ ನಾಲಿಗೆ ಚುರುಕಾಗಿರುತ್ತೆ, ಯಾರನ್ನ ಕಂಡ್ರೆ ಅವರನ್ನ ನಾವು ಹೇಗೆ ಹೀಗೆ ಯಾಕಾಗುತ್ತೆ ಹಾಗೆ ಅಂದ್ರೆ ಏಟು ಬೀಳಬೇಕಾಗಿದೆ. ಅದಕ್ಕೆ ನಾಲಿಗೆ ಬಹಳ ಚುರುಕ ಆಗಿ ಹೋಗ್ತಾಗಿರುತ್ತೆ. ಅದಕ್ಕೆ ಆ ನಾಲಿಗೆ ಸ್ವಲ್ಪ ರಿಪೇರ್ ಮಾಡಲಿಕ್ಕೆ, ಬುದ್ಧಿ ನಾಲಿಗೆ ರಿಪೇರ್ ಮಾಡಲಿಕ್ಕೆ ವಿಜಯದಾಸರು ಒಳ್ಳೆ ಡೋಸ್ ಕೊಡ್ತಾ ಇದ್ದಾರೆ. ಮತ್ತೆ ಹೇಳಬಾರ್ದು, ಸಜ್ಜನಿಂದ ಮಾಡಲಿಕ್ಕೆ ಹೇಳಲೇಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಒಂದೇ ಮಹಾತ್ಮರ ನಿಂದೆ ಒಂದೇ. ಆ ಮಹಾತ್ಮರು ಹೇಗೇಗಿರ್ತಾರೆ ಗೊತ್ತಾ? ಎಲ್ಲಿ ಯಾರು ಹೇಗಿರ್ತಾರೋ ಗೊತ್ತೇ ಆಗಲ್ಲ. ಅಂತರಂಗದಲ್ಲಿ ಯೋಚಿಸಲು ಸ್ವಾಹಾಕಾಂತ ಮೆಲ್ಲುವನಯ್ಯ ಎಲ್ಲ ಪುಣ್ಯ. ಅಗ್ನಿದೇವರು ಎಲ್ಲ ಪುಣ್ಯ ಥಟ್ಟಂತ ಸ್ವೀಕಾರ ಮಾಡಿಬಿಡ್ತಾರಂತೆ. ಅಗ್ನಿಯಲ್ಲಿ ಹೋಮ ಆಗಿದಂತೆ ಆಗುತ್ತೆ ನಾವು ಮಾಡಿದ ಪುಣ್ಯಗಳೆಲ್ಲ. ಯಾವಾಗ ದೊಡ್ಡವರು ಕುರಿತು ಅಂಬೋದಲ್ಲ, ಮನಸ್ಸಿನಲ್ಲಂದುಕೊಂಡು ಕೃಷ್ಣ ಎಂಥ ಇದು. ಸಂತೋಷದಲ್ಲಿ ಮನುಜ ರತ್ನ ಭಂಡ ಬರಕಿಸಿ ಶಾಂತವಾಗಿದ್ದ ಕಪಿಲಾವಿನ ಹಾಲು. ಅಲ್ಲಿ ಪದ ಬಿಡಿಸೋದು, ಮನುಜ ಸಂತೋಷದಲ್ಲಿ ರತ್ನ ಭಂಡವ ರಚಿಸಿ ಶಾಂತವಾಗಿದ್ದ ಕಪಿಲ ಆವಿನ ಹಾಲು. ಆವು ಅಂದ್ರೆ ಆಕಳು. ಕಪಿಲ ಆವಿನ ಹಾಲು ಕ್ಲಾಂತಾರಹಿತನಾಗಿ ತುಂಬಿದ ಮೇಲೆ ಒಂದು ತಂತಿ ಮನೆಯಲ್ಲಿ ಅದ್ದಿ ಮಧ್ಯದ ಬಿಂದು ಪ್ರಾಂತಿಗೆ ಹಾಕಲು. ಒಳ್ಳೆ ರತ್ನ ಭಾಂಡದಲ್ಲಿ ಒಳ್ಳೆ ಶುದ್ಧವಾದ ಕಪಿಲ ಗೋವಿನ ಹಾಲು ತಂದು ತಂತಿಯಿಂದ ಮಧ್ಯ ಅದ್ದಿ ಅದರಲ್ಲಿ ಹಾಕಿದರೆ ಒಂದು ತೊಟ್ಟು, ಮಧ್ಯವ ಬಿಂದು ಪ್ರಾಂತಿಗೆ ಹಾಕಲು ಶುದ್ಧವಾಗದೆ ಅದರಂತೆ ತಿಳಿಯಬೇಕು ಮಾಳ್ಪ ಪುಣ್ಯ. ಏನು ಇಡೀ ಜೀವನ ಒಳ್ಳೆ ರತ್ನ ಭಾಂಡ, ರತ್ನ ಭಾಂಡ ಅಂದ್ರೆ ಸುವರ್ಣಮಯ, ಬರೇ ರತ್ನಗಳು ಇಟ್ಟರೆ ಪುಡಿ ಪುಡಿಯಾಗಿ ಬೀಳುತ್ತೆ, ಸುವರ್ಣ ಇರಬೇಕು. ಬಂಗಾರದಲ್ಲಿ ರತ್ನಗಳು ಕೆತ್ತಿ ಒಳ್ಳೆ ಭಾಂಡ, ಸುವರ್ಣ ಅಂದ್ರೆ ಒಳ್ಳೆ ಶಾಸ್ತ್ರದ ಮಾತುಗಳು ಅದರಲ್ಲಿ ಚೆನ್ನಾಗಿ ತರ್ಕ ವ್ಯಾಕರಣ ಎಲ್ಲ ರತ್ನಗಳು, ಇದೇ ದೊಡ್ಡ ಪಾತ್ರೆ ಅದರಲ್ಲಿ ಜ್ಞಾನ ತುಂಬಿದ ಮೇಲೆ ಸಜ್ಜನರ ನಿಂದಾಂತ ಒಂದು ತೊಟ್ಟು ಬಿದ್ದರೆ ಸಾಕು, ಇಡೀ ಜನ್ಮ ಮಾಡಿದ ಪುಣ್ಯ ವ್ಯರ್ಥ. ಹೇಗೆ ಹೇಳಿಬಿಡ್ತಾನೆ, ಅದರಂತೆ ತಿಳಿಯಬೇಕು ಮಾಡಿದ ಪುಣ್ಯ. ಕಂತು ಜನಕ ನಮ್ಮ ವಿಜಯ ವಿಫಲರೆಯ. ಏನ್ ಮಾಡ್ತಾನೆ, ಇಂಥ ಸಜ್ಜನ ನಿಂದ ಮಾಡಿ ಬಂದು ಎಂಥ ಮಾತಿಗೆ ಒಲಿಯ, ಇದು ಇಲ್ಲದವಗೆ ಉಳಿಗ ಅಂತ ಹೇಳ್ತಾರೆ. ಇದು ಇದ್ದವರಿಗೆ ಅವರು ಏನು ಬೇಡಿಕೊಂಡ್ರು ದೇವರು ಮುಖ ತಿರುಗಿಸಿ ನೋಡಲ್ಲಂತೆ. ಇದು ಇಲ್ಲದೆ ಇಡೀ ಜೀವನದಲ್ಲಿ ದೊಡ್ಡ ದೀಕ್ಷ. ಏನದು, ಯಾವ ಸಜ್ಜನರನ್ನೂ ನಿಂದ ಮಾಡಬಾರದು, ಯಾವಾಗ ಅವರಲ್ಲಿ ದೋಷ ಕಂಡಾಗಲೂ ಸ್ವಾಮಿ ನೋಡ್ಕೊಳ್ತಾನೆ. ನಂದಲ್ಲ ರೆಸ್ಪಾನ್ಸಿಬಿಲಿಟಿ, ದೊಡ್ಡವರಿದ್ದಾರೆ ಅವ್ರು ನೋಡ್ಕೊಳ್ತಾರೆ. ನಂದೆಷ್ಟವರಿಗಿದೆ, ನನ್ನನ್ನ ತಿದ್ದುವವರನ್ನ ತಿದ್ದಲಿಕ್ಕೆ ನಾನು ನೋಡಿದ್ರೆ ಸಾಕು, ಅದಕ್ಕೆ ಮೊದಲು ನನ್ನನ್ನು ತಿದ್ದುಕೊಂಡ್ರೆ ಸಾಕು. ತಿದ್ದುವಾಗ ಸ್ವಾಮಿ ಇದ್ದಾನೆಂಬ ಎಚ್ಚರದಿಂದ ತಿದ್ದಿದ್ರೆ ಸಾಕಾಗಿದೆ. ಇನ್ನ ಎಲ್ಲರನ್ನ ತಿದ್ದಲಿಕ್ಕೆ ಹೋದ್ರೆ ಬೆಟ್ಟಕ್ಕೆ ಮಳಿ ಬೀಳಬಾರದು ಅಂತ ಛತ್ರಿ ಹಿಡಿದಂತ ಆಗುತ್ತೆ, ಅದರಿಂದ ನಮ್ದೆಲ್ಲ ಕೆಲಸ. ಆದ ಕಾರಣ ಯಾರಾದರೆ ಇಡೀ ಜೀವನ ದೊಡ್ಡ ಸಾಧನೆ ಮಾಡಬೇಕಂತೆ. ಯಾರನ್ನ ನಾನು ಅನ್ನೋದಿಲ್ಲ, ಇಲ್ಲಿ ಮನಸ್ಸಲ್ಲೂ ನಾನು ಹೀಯಾಳಿಸೋದಿಲ್ಲ ಅಂತ ದೀಕ್ಷಾ ಹಿಡಿದರೆ ಅವಾಗ ವಿಜಯ ವಿಠಲರೇಯ ಊಳಿಗ ಅವನಿಗೆ ಸೇವಕನಾಗಿ ಬರ್ತಾನೆ. ಒಂದು ವೇಳೆ ಇದಿತ್ತ ಎಂಥ ಮಾತಿಗೆ ಒಲಿಯ. ಏನು ಎಲ್ಲ ಸುಧಾಪಂಕ್ತಿ ಹೇಳ್ತೀನಿ ಅಂದ್ರೆ, ದೊಡ್ಡವರ ನಿಂದ ಮಾಡಿ ಬಂದು ಹೇಳ್ತೀನಿ ಅಂದ್ರೆ ಹೋಗಾಚೆಗೆ. ನಿನ್ನ ವಿದ್ಯಾ ನಿನ್ನ ಪಾಂಡಿತ್ಯ ನನ್ನ ಮುಂದೆ ಏನು ಅಂತ ಹೇಳ್ತಾರೆ. ದೇವರ ಮುಂದೆ ನಮ್ಮ ಪಾಂಡಿತ್ಯ ಏನಿದೆ, ಏನೂ ಇಲ್ಲ. ಅಹಂಕಾರಕ್ಕೆ ಕಾರಣವಾದ ಯಾವುದು ಬೇಡ. ಇನ್ನ ಮುಂದೆ ಹೇಳ್ತಾರೆ ಕ್ಲಾಂತರಹಿತ. ಕ್ಲಾಂತಿ ಅಂತ ಹೇಳಿದರೆ ಮನಸ್ಸಿನ ಸಂತಾಪ, ಯಾವ ಬೇಸರ ದುಃಖಗಳು ಅದು ಇದು ಇಲ್ಲದೆ ಶಾಂತ. ಕ್ಲಾಂತ ರಹಿತ ಅಂದ್ರೆ ಶಾಂತ ಅಂತ ಅರ್ಥ. ಕ್ಲಾಂತ ಅಂದ್ರೆ ಕ್ಲೇಶ, ಕ್ಲೇಶರಹಿತನಾಗಿ ಕ್ಲಾಂತರಹಿತನಾಗಿ ಎರಡು ಒಂದೇ ಪದಗಳು. ಹಾಲಿಗಲ್ಲ, ಮನುಷ್ಯನಿಗೆ, ಮನುಷ್ಯನಿಗೆ ಕ್ಲಾಂತರಹಿತನಾಗಿ ಅಂದ್ರೆ ಆ ಮನುಷ್ಯನಲ್ಲಿ ಕ್ಲೇಶ ಇರಬಾರದು, ತನಗೆ ತೊಂದರೆಗಳು ಯಾವುದು ಮನಸ್ಸಿನ ಅದು ಇದು ಇಲ್ಲದೆ ಶಾಂತನಾಗಿ ಕಪಿಲ ಗೋವಿನ ಹಾಲು ತಂದು ದೇವರಿಗೆ ಕೊಡಬೇಕಂತೆ. ಹಾಗೆ ಮಾಡೋ ಕಾಲಕ್ಕೆ ಒಂದು ಮದ್ದು ಬಿಂದು ಬಿದ್ದರೆ ಗತಿಯೇನು. ಅಶಾಂತ ಅಂದ್ರೆ ಏನು ಅಂತ ಹೇಳ್ತಾರೆ, ಸ್ನಾನ ಸಂಧ್ಯಾನ ಜಪ ತಪ ವ್ಯಾಖ್ಯಾನ ಮೌನ ಶ್ರವಣ ನೀತಿ ಸ್ಮರಣೆ ಕೀರ್ತನೆ ಸೇವೆ ಜ್ಞಾನ ಭಕ್ತಿ ನಿರ್ವೇದ ಯಾಗ ಯೋಗ ಲಿಸ್ಟ್ ಕೊಡ್ತಾರೆ. ಅದು ಹೇಳಿದ್ರಲ್ಲ ಯಾವ್ದ್ಯಾವುದು, ನಾನಾ ಕರ್ಮ ತಂತ್ರ ಮಂತ್ರಗಳಿಂದ ಮಾಡಿದ ಕಾಲಕ್ಕೂ ಅಂದ್ರಲ್ಲ, ಲಿಸ್ಟ್ ಕೊಡ್ತಾ ಇದ್ದ ಯಾವ್ಯಾವ ಕರ್ಮಗಳು ಮಾಡ್ತೀವಿ, ಸ್ನಾನ ಸಂಧ್ಯಾನ ಜಪ ತಪ ವ್ಯಾಖ್ಯಾನ ಪಾಠ ಪ್ರವಚನ ಮೌನ ಶ್ರವಣ ನೀತಿ ಅಥವಾ ಸ್ವವರ್ಣ ನೀತಿ, ಸ್ವವರ್ಣ ತಮ್ಮ ವರ್ಣಾಷ್ಟೋಚಿತವಾಗಿರತಕ್ಕಂತಹ ನೀತಿ, ಸ್ಮರಣೆ ಕೀರ್ತನೆ ಸೇವೆ ಜ್ಞಾನ ಭಕ್ತಿ ನಿರ್ವೇದ. ನಿರ್ವೇದ ಅಂದ್ರೆ ಎಲ್ಲದರ ಮೇಲೆ ವಿರಕ್ತಿ, ಯಾವುದು ಬೇಡ ಅಂತಿದೆ. ಯಾಗ ಯೋಗ ದಾನ ಯಾತ್ರಿ ತೀರ್ಥ ನಾನಾ ಪರಿಪರಿ ದಾನ ವಿದ್ಯಾಭ್ಯಾಸ ಶಿಷ್ಯ ಸಂತತಿ ಸಂತಾನ ಶರೀರ ಕಾಂತಿ ಭೂಷಣ ಮನ ಮಂದಿರ ವಸ್ತ್ರ ಮಿತ್ರ ಬಂಧು ಬಳಗ ಯಾನ ಮೃಷ್ಟಾನ್ನ ಭೋಜನ ಗಜ ಅಶ್ವ ಗೋವು ಧ್ಯಾನ ಮತ್ತು ಧಾನ್ಯ ಧನ ವೃತ್ತಿ ಕ್ಷೇತ್ರ ವನ ತಟಾಕ ವಾಪಿ ಕ್ಷೋಣಿ ವಿಭುದ ಸ್ತೋತ್ರ ಜನಕ ಜನನಿ ಭ್ರಾತೃ ಆನಂದ ಅತಿಶಯ ಧನಧಾನ್ಯ ಆಶ್ರಮ ತ್ರಾಣ ಪ್ರೀಣ ಅಂದ್ರೆ ಹೇಳಿದ್ರು ಎಲ್ಲಾ ಆಶ್ರಮದವರಿಗೆ ತ್ರಾಣ, ಇವನತ್ರ ಬಂದ್ರೆ ಎಲ್ಲಾ ಆಶ್ರಮದವರಿಗೂ ಆಶ್ರಯ. ಪ್ರೀಣ ಎಲ್ಲರನ್ನೂ ಪ್ರೀತಿಗೊಳಿಸ್ತಾನೆ. ಸರ್ವ ಜಾತಿ ಭೂತದಯ ಪಾಣಿಚರಣ. ಪಾಣಿ ಅಂದ್ರೆ ಕೈ, ಪಾಣಿ ಚರಣ ಮಿಕ್ಕ ಇಂದ್ರಿಯ ವ್ಯಾಪಾರ. ಏನೇನು ವೈದಿಕ ಲೌಕಿಕ ಧರ್ಮವು ಶ್ರೀನಿವಾಸಗೆ ಪ್ರೀತಿ ಕರುವಾಗಿ ನಿರುತಾರ ಆನಂದ ತೀರ್ಥರ ಗ್ರಂಥ ಸಮ್ಮತದಿಂದ ಅನಂತ ಅನಂತ ಈ ಬಗೆಯಲ್ಲಿ ಇದ್ದರು. ಗೊತ್ತಾಯ್ತಲ್ಲ ಇಷ್ಟು ಇಷ್ಟು ಹೇಳಿದ್ರು ಏನು ಇಡೀ ಬದುಕೆಲ್ಲ ಕೂಡ ಏನು ಆನಂದ ತೀರ್ಥರ ಗ್ರಂಥ ಸಮ್ಮತದಿಂದ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಇದ್ದರು ಇಂಥ ಮಾತು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾನಲ್ಲ ಇದಕ್ಕೆಲ್ಲ ಹರಿಯೇ ಕರ್ತನೆಂದು, ನಾನೆಂಬುದು ಉಂಟು ಹರಿಯುತ್ತದು ಎಂದು. ಇದಕ್ಕೆಲ್ಲ ಶ್ರೀಹರಿಯ ಕರ್ತ ಅಲ್ಲ, ನೀವು ಮಾಡಿದ್ರ ಇಲ್ಲ. ನಾನೆಂಬುದು ಉಂಟು ಹರಿಯುತ್ತದು ಅಂದ್ರೆ ದೇವ ನನ್ನಿಂದ ಮಾಡಿಸಿದರೆ ನಾ ಮಾಡಿದೆ ಅಂತ ಹೇಳಬೇಕಷ್ಟೇ. ಹರಿಯುತ್ತ ನಾನೆಂಬುದು ಉಂಟು ಹರಿಯುತ್ತದು ಎಂದು. ನಾನೇ ಅಸ್ವಾತಂತ್ರ ಹರಿ ಏಕ ಸ್ವಾತಂತ್ರ. ಸಾನುರಾಗದಿಂದ ಅಧೀನ ಚಿಂತಿಸಿ ಅನಾದಿ ಕಾಲಕ್ಕೆ ಇದು ಸತ್ಯ ಇದು ಸತ್ಯ ಇದು ಸತ್ಯ ಸತ್ಯ. ಶ್ರೀಹರಿಯೇ ಮಾಡಿಸ್ತಾನೆ. ನಾ ಅಸ್ವತಂತ್ರ ಅವನೇ ಸ್ವತಂತ್ರ ಅವನೇ ಸ್ವತಂತ್ರ. ಇದು ಒಳಗೆ ಹಾಗೆ ಎದೆ ಲಬಡಬ ಅಂತ ಹೊಡಿತಾ ಇರುತ್ತಲ್ಲ ಆ ತರ ಇರಬೇಕು. ಯಾವಾಗ ಇಷ್ಟೆಲ್ಲ ಮಾಡಿದ್ರೂ ಕೂಡ ಇದಿರಬೇಕು. ಮಾಡಾದೆ ಬಹುವಿಧ ಆಪತ್ತು ಬಂದರೂ, ಎಂಥ ಆಪತ್ತು ಬಂದರೂ ಕೂಡ ಅನಾಥ ಬಂಧುವೇ ಅಚಿಂತ್ಯದ್ಭುತ ಶಕ್ತ. ನೀನೇ ಗತಿ ಎಂದು ಇರುಳು ಹಗಲು ಹೀಗೆ ಜ್ಞಾನೋಪಾಸನೆ ಮಾಡಿದ ಮನುಜನ್ನ. ಇಂಥ ಜನರನ್ನ ನೀ ನಿಂದಿಸಲಾಗದು. ನಿಂದ ಮಾಡಬೇಡಪ್ಪ, ಬೇಡಿಕೊಂಬೆ ಬೇಡ್ಕೊಳ್ತೀನಪ್ಪ. ನೀನು ಸಜ್ಜನ ಒಳಗೆ ಯೋಗ್ಯನೆ, ಆದರೆ ಇಂಥ ಕೆಲಸ ಮಾಡ್ತಾ ಇದೆಯಲ್ಲೋ, ಕೊಚ್ಚಿಕೊಂಡು ಹೋಗುತ್ತೋ ಅಂತ ಹೊತ್ತಂತೆ ಹೋಗಬೇಡ. ಅಲ್ಲಿ ಹೇಳ್ತಾರೆ ಭೂ ನಿರ್ಜರಮಣಿಯ ಅವಜ್ಞಾದಿಂದ. ನಿರ್ಜರದೊಂದು ದೇವತೆಗಳು, ಭೂ ನಿರ್ಜರದೊಂದು ಭೂಮಿ ದೇವತೆಗಳು ಅಂದ್ರೆ ಬ್ರಾಹ್ಮಣರು. ಭೂ ನಿರ್ಜರಮಣಿಯ ಅದರಲ್ಲಿ ಶ್ರೇಷ್ಠರಾಗಿ ಇಂಥ ಚಿಂತನೆ ಮಾಡತಕ್ಕಂಥವರ ಅವಜ್ಞಾದಿಂದ ಅನರ್ಥವಾಗುವುದು. ಇಂಥ ಉತ್ತಮ ಗುಣಜ್ಞಾನಿಯ ತಿರಸ್ಕಾರ ಮಾಡಲು ವಿಪತ್ತು ಎಣಿಸಲಾಗದು ಎಲವನವೇ ತಿಳಿ. ಎಷ್ಟು ವಿಪತ್ತು ಬರುತ್ತೆ ದೊಡ್ಡವರ ಅವಜ್ಞೆ ಮಾಡಿದರೆ ಅಂದರೆ ನಿಮ್ಗೆ ಗೊತ್ತಾಗಲ್ಲಪ್ಪ. ಮಾನವೇ ತಾಳಿ ಏನು ದುರಭಿಮಾನ ಇಟ್ಟುಕೊಂಡು ದುಷ್ಟ ವಾಕ್ಯಗಳಿಂದ ಏನೇನು ಅವರಲ್ಲಿ ಇದ್ದ ಸಂಪತ್ತನ್ನೇ ನೀ ನೋಡಿ ನಿಂದಿಸೇ. ಅವರಲ್ಲಿರುವಂತಹ ಸಂಪತ್ತು ಜ್ಞಾನ ವೈರಾಗ್ಯ ಭಕ್ತಿ ನೋಡಿ ಏ ಇವರೇನು ನಾವಿದ್ದೀವಲ್ಲ ಹಾಗೆ ಓ ಶುರುವಾಗುತ್ತೆ. ಆ ನಿಂದಿಸಿದರೆ ನಿನಗದೆ ಎಂದಿಗೂ ತಾನಿಲ್ಲದೆ ಹೋಗೋದು ಹೇಳ್ತಾರೆ. ನೀನು ಅವರನ್ನು ಯಾವ್ಯಾವ ನಿಂದ ಮಾಡ್ತೀಯೋ ಆ ರೀತಿಯಲ್ಲಿ ಅವರಲ್ಲಿ ಏನೇನಿದೋ ನಿನ್ನ ಇಲ್ದಂಗೆ ಹೋಗ್ಬಿಡ್ತದೆ. ಹೇಳ್ತಾರೆ, ನಿನ್ನಲ್ಲಿ ಎಂದಿಗೂ ತಾನಿಲ್ಲದೆ ಹೋಗೋದೋ ಮೂಢಾತ್ಮ, ಈ ನುಡಿ ನಿಜವೆನ್ನು ಮುಕ್ತಿಯೋಗ್ಯರ ಮೆಚ್ಚು. ಜ್ಞಾನಿಗಳು ನೋಡಿದ್ಕೊಳ್ಳೆ ಅಪ್ಪ ಹೇಗಿದ್ದಾರೆ ಅಂತ ಸಂತೋಷಪಟ್ಟು ತಲೆಬಾಗಿ ನಮಸ್ಕಾರ ಮಾಡಯ್ಯ ವಿಶ್ವ ಹೇಳ್ತಾರೆ. ನಾನೆಂಬವಗೆ ವಿಶ್ವಾಸ ಪುಟ್ಟದು ಕಾಣೋ, ಅಹಂಕಾರ ಇತ್ತ ನಿನಗೆ ದೇವರ ಮೇಲೆ ವಿಶ್ವಾಸವೇ ಹುಟ್ಟಲ್ಲ. ದಾನವಾಂತಕ ರಂಗ ವಿಜಯ ವಿಠಲರೇಯ, ಜ್ಞಾನಿಯಾದವನಿಗೆ ಸೋತಿಹನೋ ನಿತ್ಯ. ಶ್ರೀಹರೇ, ನಿನಗೆ ನಾನೇ ನೀನೇ ಗತಿ ಎಂದು ತಿಳ್ಕೊಂಡವನೇ ಮನಃಪೂರ್ವಕ ತಿಳ್ಕೊಂಡು ಯಾವ ಜ್ಞಾನಿಗಳನ್ನ ಸಜ್ಜನರನ್ನ ನಿಂದ ಮಾಡದೇ ಇರುವಂತಹ ವ್ಯಕ್ತಿಗೆ ದೇವರು ಸೋತಿರ್ತಾನೆ. ಇನ್ನ ಮುಂದೆ ಬಿಡ್ತಾ ಇದ್ದಾರೆ. ರಣದಲ್ಲಿ ಪಾರ್ಥನ್ನ ಸಂಹರಿಸುವನೆಂದು ಹೊಣಕಿಯಿಂದಲಿ ಬಂದು ಶುತಾಯುಧ ಕೋಪದಲ್ಲಿ ಘನಗದೆಯನ್ನು ತಿರುಹಿ ಇಡುವೆನೆಂದು ಸರ್ವನೆ ಸಮೀಪಕ್ಕೆ ಸಾರೆ ಹರಿರಥ ಓಡ್ಯಾಡಿಸಿ ದಣಿಸ ಲಕ್ಷಣ. ಆ ಶುತಾಯುಧ ಬಂದು ಅರ್ಜುನನ ಮೇಲೆ ಗದೆಯನ್ನು ಹಾಕ್ಬಿಡ್ತೇನೆ ಅಂದ್ರೆ ಸಮೀಪಕ್ಕೆ ಬಾರದಂತೆ ಕೃಷ್ಣ ರಥವನ್ನು ಓಡಿಸ್ತಾ ಇದ್ದರೆ ಅವನು ಉಗ್ರ ಗದೆಯಿಂದ ವನಜನಾಭನ ಹೊಯ್ಯೇ ಹೇಗಾಯಿತು. ತತ್ಕಾಲಕ್ಕೆ ಉರಳಿ ತೃಣವ ಉರಹಿದಂತೆ ಅಶ್ವತಾಯುಧ ಮರ್ದನ ಮಾಡಿತು ನೋಡ. ಹೇಳ್ತಾರೆ ಆಯುಧವೇ ಅವನು ಹಾಕಿದ ಆಯುಧವೇ ರಿವರ್ಸ್ ಆಗಿ ಅವನನ್ನೇ ಮರ್ದನ ಮಾಡಿಬಿಡ್ತು. ಏನಮ್ಮ ಅರ್ಥನ? ಹೊಣಕಿಯಿಂದಲೇ ಬಂದು ಹೊಟ್ಟೆ ಕುಚ್ಚಿನಿಂದ ಬಂದು ಹೊಣಕಿಯಿಂದ ಹೊಟ್ಟೆ ಕಿಚ್ಚು ತೃಣವ ಉರಗಿದಂತೆ ಅಶ್ವತ ಆಯುಧ ಮರ್ದನ ಮಾಡಿತು ನೋಡ. ತೃಣವನ್ನ ಸುಟ್ಟು ಬಿಟ್ಟಂತೆ ಮಾಡಿತು. ಏನೆಂಬೆ ಕೌತುಕವ ಮುನಿದು ಪಾಂಡವರ ಮೇಲೆ ವೈಷ್ಣವಾಸ್ತ್ರವ ಭಗದತ್ತನು ಹಾಕಲು ಮಹಾಪ್ರಳಯಾಗ್ನಿಯಂತೆ ಬರಲು. ಪಾಂಡವರ ಮೇಲೆ ಭಗದತ್ತ ವೈಷ್ಣವಾಸ್ತ್ರವ ಹಾಕಿದರೆ ಪ್ರಳಯಾಗ್ನಿಯಂತೆ ಬಂತು. ಅಣು ಮಹತ್ವರೂಪ ಕೃಷ್ಣ ಭಕ್ತರಿಗಾಗಿ ಅನುಕಂಪನದಿಂದ ಉರದಲ್ಲಿ ತಾಳಿದನು. ಆ ವಸ್ತ್ರವನ್ನ ಕೃಷ್ಣನೇ ಎದುರಿಗೆ ನಿಂತು ಎದೆಯಲ್ಲೇ ಸ್ವೀಕಾರ ಮಾಡಿಬಿಟ್ಟ. ಉರ ಇದು, ಇದು ಊರು, ಊರು ಉರ, ಊರು ಅಂದ್ರೆ ತೊಡೆ, ಉರ ಅಂದ್ರೆ ಎದೆ. ಉರದಲ್ಲಿ ತಾಳಿದನು. ಇನಿತು ಭಕ್ತವತ್ಸಲ ಶರಣರಿಗೆ ಬಂದ ಮಾತು ತನಗೆ ಮೇಲೆ ಹಾಕಿಕೊಂಡು ಪಾಲಿಸುವನು ಗಡ. ಶರಣರಾಗಿರಬೇಕು. ಶರಣರು ಅಂದ್ರೆ ನೀನೇ ಸ್ವತಂತ್ರ ನಾನ ಸ್ವತಂತ್ರ ಅಂಬ ಎಚ್ಚರ ಯಾರಿಗಿರುತ್ತೋ ಅವರನ್ನ ಶರಣರು ಅಂತ ಹೇಳ್ತಾರೆ. ಮನುಜನ್ನ ಗುಣ ಕರ್ಮಾವಳಿಗೆ ನಿಂದಿಸಿದರೆ ಅನಿಮಿಷವು ರಾತಕ್ಕೆ ನಿಂದಿಸಿದಂತೆ ಕಾಣೋ. ಈ ಮಾತರ್ಥ ಆಯ್ತಾ? ಸಜ್ಜನರಲ್ಲಿ ಅಂಥ ಜ್ಞಾನಿಗಳು ಒಂದು ವೇಳೆ ಸಜ್ಜನರು ಒಂದು ವೇಳೆ ದುಷ್ಟಕರ್ಮ ಮಾಡಿದಾಗ ಅಂದ್ರೆ ಎಲ್ಲರ ನೋಟಕ್ಕೆ ಅಯ್ಯೋ ಮಾಡಬಾರ್ದು ಅಂತ ಆ ಕರ್ಮ ಮಾಡಿದಾಗ ನಿಂದೆ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ ಇದು ಯಾರಿಗೆ ಹೇಗೆ ಅಪ್ಲೈ ಮಾಡ್ಕೋಬೇಕು ನಾವು? ಹಾಗಾದ್ರೆ ಅವು ಸಜ್ಜನರು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅದಕ್ಕೆ ಯಾರು ಸಜ್ಜನರು ಯಾರು ದುರ್ಜನರು ಗೊತ್ತಾಗಲ್ಲ. ಸಾಮಾನ್ಯವಾಗಿ ಬ್ರಾಹ್ಮಣರಾಗಿ ಹುಟ್ಟಿ ವೈಷ್ಣವರಾಗಿದ್ದವರ ತಂದೆಗೆ ಹೋಗ್ಬೇಡ. ಅವರಲ್ಲಿ ಯಾರ್ಯಾರು ಹೇಗಿರ್ತಾರೋ ಗೊತ್ತಿಲ್ಲ. ಅವ್ರ ನಂದು ಪಾಪ ಕಟ್ಕೊಳ್ಳೋದಾರೆ, ನಮ್ಮ ಕಾಡಿಗೆ ನಾವಿರೋಣ. ಅವ್ರನ್ನ ತಿದ್ದೋ ಕೆಲಸ ದೊಡ್ಡವರಿಗಿದೆ, ನಾವೊಂದು ತಿದ್ದಲಿಕ್ಕೆ ಹೋಗಲ್ಲ. ಅವ್ರನ್ನ ಅನ್ನೋ ಕೆಲಸ ಮಾಡಬೇಕಷ್ಟೆ. ಒಂದ ನಾವು ಈ ವೈಷ್ಣವರ ಸಂತತಿಯಲ್ಲಿ ಹುಟ್ಟಿ ಯಾರು ಮೇಲ್ನೋಟಕ್ಕೆ ತಪ್ಪು ಕೆಲಸ ಮಾಡ್ತಾ ಇದ್ದಾರೋ ತಪ್ಪು ಕೆಲಸ ಮಾಡಿದಂತಹ ವ್ಯಕ್ತಿಯನ್ನ ಒಂದ ತಿದ್ದಬೇಕು, ಅನ್ನಬೇಕು. ತಿದ್ದೋ ಕೆಲಸ ನಮ್ದಲ್ಲ, ಯಾಕಂದ್ರೆ ಎಲ್ಲರಿಗಿಂತ ದೊಡ್ಡ ಸ್ಥಾನದಲ್ಲಿರೋ ಸ್ವಾಮಿಗಳು ದೊಡ್ಡವರು ಅವರು ತಿದ್ದಾರೆ ಅವರನ್ನ, ನಾವು ಅವ್ರನ್ನ ತಿದ್ದೋ ಸ್ಥಾನದಲ್ಲಿಲ್ಲ. ಅಂತಹ ಕಾಲಕ್ಕೆ ಎರಡನೇ ಕೆಲಸ ಉಳಿದದ್ದೇನು ಅನ್ನೋದು. ತಿದ್ದೋ ಕೆಲಸ ಮಾಡುವವರಿಗೆ ಗೊತ್ತು ಹೇಗೆ ತಿದ್ದಬೇಕು ಅಂತ. ನಾವು ಎರಡನೇ ಕೆಲಸ ಅನ್ನೋದು ಮಾಡೋರಲ್ಲ, ಆ ಅನ್ನೋದು ಬಿಟ್ಟು ಬಿಡಿ. ಯಾಕೆ ತಿದ್ದಿಕ್ಕಂತೂ ನಮ್ಗೆ ಯೋಗ್ಯತೆ ಇಲ್ಲ, ಆಗಲ್ಲ, ಅಷ್ಟೇ ಅಲ್ಲ, ತಿದ್ದೋ ರೀತಿ ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ಅವರ ತಂಟೆಗೆ ಹೋಗಬೇಡಿ. ಅದರಲ್ಲಿ ನಾನಾ ವರ್ಗ ಇರುತ್ತೆ. ಜ್ಞಾನಿಗಳಾದವರ ಜೊತೆಗೆ ದೇವ ತತ್ವಾಭಿಮಾನಿಗ ದೇವತೆಗಳನ್ನ ಮೂಲಕ ಅವರಿಂದ ಚೂರು ನಿಂದ ಕರ್ಮ ಮಾಡಿಸಿದರೂ ಕೂಡ ಅವಾಗ ಏನು ಮಾಡುತ್ತಾನೆ, ಯಾರು ಯಾರು ಬೈಬೇಕು ಅಂತಿರ್ತಾರೋ ಅವರು ಸರಿ ಬಯಸಿ ಆ ಎಲ್ಲ ಪಾಪ ಇವರಿಗೆ ಹಾಕ್ಬಿಡ್ತಾನೆ. ಯಾಕೆ ಹಾಗಾಗ್ತಾನೆ ಅಂದ್ರೆ ಅಲ್ಲಿ ಮಾಡಿಸಿದ ಯಾರು ದೇವತೆಗಳಲ್ಲ, ಅವರನ್ನೇ ಬೈದಂತ ಆಗುತ್ತೆ. ಯಾವಾಗ ಅಂಥ ಸಜ್ಜನರು ಒಳಗಿದ್ಬಿಟ್ರೆ ಅಲ್ಲ, ಅಂಥವರಿದ್ದಾರಂತ ಹೇಗೆ ಗೊತ್ತಾಗತ್ತೆ? ಹಾ, ಈ ಬೈಬೇಕು ಅಂತ ತಾತ್ಪರ್ಯ ಇದೆಯಲ್ಲ, ಅದಿದ್ದಾಗ ಇವಾಗ ಅಡ್ಡಿ ಬೀಳುತ್ತಾ ಇದೆ. ಅಂಥ ಸಜ್ಜನರಿದ್ರೆ ಈ ಬೈಯೋ ಕಾರ್ಯ ಹೇಗೆ ಮಾಡಲಿ ಅಂತ ತಾನೇ ತೊಂದರೆ ಆಗ್ತಾ ಇರೋದು. ಅದೇ ಬಿಟ್ಬಿಟ್ರೆ ಆಯ್ತಲ್ಲ, ಸಜ್ಜನರು ಬೇಡ, ಯಾರು ನಮ್ಮ ಪಾಡಿಗೆ ನಾವಿರೋಣ. ತಿದ್ದೋ ಕೆಲಸ ಬೇರೆ, ಬೈಯೋ ಕೆಲಸ ಬೇರೆ, ಹೀಯಾಡಿಸೋ ಕೆಲಸ ಇವೆಲ್ಲ ಬೇರೆ ಬೇರೆ. ತಿದ್ದೋ ಕೆಲಸ ಬೇರೆ. ತಿದ್ದೋರು ಹೇಗಿರ್ತಾರೆ, ದೋಷದಿಂದ ಕೂಡಿಕೊಂಡಿದ್ರೂ ಅವರ ಮೇಲೆ ಕರುಣೆಯಿಂದ ತಿದ್ದುತ್ತಾರೆ, ಸಿಟ್ಟು ತೋರುತ್ತಾರೆ. ಅವರು ಚೆನ್ನಾಗಿರಬೇಕು ಅಂತ ಮನಸ್ಸಲ್ಲಿರುತ್ತೆ, ಅದಕ್ಕೆ ತಿದ್ದಲಿಕ್ಕೆ ಹೋಗ್ತಾರೆ. ಆ ತಿದ್ದುವವರು ಅವರನ್ನ ಹೀಯಾಳಿಸಲ್ಲ. ಈ ಎರಡನೇ ವರ್ಗ ಇರುತ್ತಲ್ಲ, ತಿದ್ದಲಿಕ್ಕೆ ಹೋಗ್ಲಿಕ್ಕಾಗಲ್ಲ, ಮತ್ತೆ ಹೀಯಾಳಿಸೋದೊಂದೇ ಮಾರ್ಗ. ಆ ಹೀಯಾಳಿಸೋದ್ಲೆ ಹೋದ ಕಾಲಕ್ಕೆ ವಿಜಯರಾಯರ ಮಾತಾಡಿ ಬರ್ತಾ ಇದೆ, ಅಯ್ಯೋ ಜ್ಞಾನಿಗಳಿರ್ತಾರೋ ಮಧ್ಯದಲ್ಲಿ, ಅವರನ್ನ ನಿನ್ನ ಹೀಯಾಳಿಸಿದ್ರೆ ನೀನ್ ಗತಿಕೃಷ್ಣ ಅರ್ಪಣ. ಆವಾಗ ಪ್ರಶ್ನೆ, ನಾನು ಹೀಯಾಳಿಸೋ ಈ ಕರ್ಮ ಅಂತ ನಿಲ್ಸಲ್ಲ, ಆ ಜ್ಞಾನಿಗಳು ಯಾರು ಅಂತ ನಾ ತಿಳ್ಕೊಂಡ್ರೆ ಅವ್ರನ್ನ ಬಿಟ್ಟು ಮಿಕ್ಕವ್ರನ್ನ ಹೀಯಾಳಿಸಬಹುದಲ್ಲ ಅಂತ ನಾಲಿಗೆ ಕೇಳ್ತಾ ಇರುತ್ತೆ. ಅದಕ್ಕೆ ನೀನ್ ಕೆಲಸನೇ ಮಾಡಬೇಡ, ಬಾಯಿ ಮುಚ್ಚಿಕೊಂಡು ಕೂತಿರು ಅಂತ ಕಲ್ಲು ಹಾಕೋದೇ ಶ್ರೇಷ್ಠ. ಸರಿಯಾಯಿತ, ನಾವು ಹೀಯಾಳಿಸೋ ಕೆಲಸವನ್ನೇ ಅದಕ್ಕೆ ತಿದ್ದೋದು ಅಂತ ಒಂದು ಬೋರ್ಡ್ ಕೊಟ್ಟು ಮಾಡುತ್ತಾ ಇರುತ್ತೇವೆ. ಇನ್ನೊಬ್ಬರ ಹೀಯಾಳಿಸೋ ಕೆಲಸ ಅದನ್ನ ಯಾರು ಏನು ಹೀಯಾಳಿಸಿ ತಿದ್ದಲಿಕ್ಕೆ ಹೋದಿವಿ ರೀ ನಾವು, ಅಲ್ಲಿ ಕೆಟ್ಟ ಕಾರ್ಯ ನಡೆದಾಗ ತಿದ್ದಬೇಕಲ್ಲ, ತಿದ್ದಲಿಕ್ಕೆ ಹೋಗಿದ್ದ ಅಲ್ಲ, ಹೀಯಾಳಿಸಿ ಬಂದಿದ್ದು. ತಿದ್ದಲಿಕ್ಕೆ ಹೋಗೋದಿದ್ರೆ ಎಲ್ಲರ ಮಧ್ಯೆ ಹೀಯಾಳಿಸಲ್ಲ, ಪಕ್ಕಕ್ಕೆ ಕರೆದು ಹೀಗೆ ಮಾಡಬೇಡ ಅಂತ. ಹೇಗೆ ಮಕ್ಕಳು ತಪ್ಪು ಮಾಡಿದರೆ ತಂದೆ ಎಲ್ಲರ ಮಧ್ಯೆ ಬೈತಾನ, ಹೀಯಾಳಿಸ್ತಾನ? ಇಲ್ಲಲ್ಲ, ಪಕ್ಕಕ್ಕೆ ಕರ್ಕೊಂಡು ಹೋಗಿ ಹೇ ಮಾಡಬೇಡ ಹೇಳ್ತಾರಲ್ಲ, ಆ ಥರ ತಿದ್ದವರ ಪ್ರವೃತ್ತಿ ಇರುತ್ತೆ. ನಮ್ಮದು ನಾಲ್ಕು ಜನ ಮಧ್ಯೆ ಅವರ ತಪ್ಪನ್ನ ಎತ್ತಿ ಹೀ ಅಂತ ನಕ್ಕು ನುಡಿಯುವವರು, ತಿದ್ದೋರು ಹೇಗಾಗ್ತಾರೆ? ಅಂಥ ನಾಲಿಗೆಗೆ ಯಾರಾದರೂ ಸಿಕ್ಕರೆ ಕೃಷ್ಣಾರ್ಪಣ. ಅವಾಗ ಏನ್ ಮಾಡಬೇಕು? ಹಾ, ಅಂಥ ಪ್ರವೃತ್ತಿ ನಮ್ಮಲ್ಲಿ ಬಾರದಂತೆ ನೋಡಿಕೋಬೇಕು, ಅದನ್ನು ಹೇಳ್ತಾ ಇದ್ದಾರೆ. ಮನುಜನ್ನ ಗುಣ ಕರ್ಮಾವಳಿಗೆ ನಿಂದಿಸಿದರೆ, ಆ ಮನುಷ್ಯರು ಜ್ಞಾನಿಗಳಿರ್ತಾರಲ್ಲ, ಅವರು ಎಲ್ಲಿ ಸೇರ್ಕೊಂಡಿರ್ತಾರೋ, ಹೇಗಿರ್ತಾರೋ, ಎಲ್ಲಿ ಏನ್ ಮಾಡ್ತಾರೋ ಗೊತ್ತಾಗಲ್ಲ, ಹೇಗಿರ್ತಾರೋ ಗೊತ್ತಾಗಲ್ಲ. ಅವರಿಂದ ಭಗವಂತ ಭಾರತ ಕರ್ಮಾನುಸಾರ ಏನಾದರೂ ಕೆಟ್ಟ ಕೆಲಸ ಮಾಡಿಸಿದರೆ, ಅವರನ್ನು ನಿಂದಿಸಿದರೆ, ಯಾರನ್ನ ನಿಂದನೆ ಮಾಡಿದರೆ, ಯಾರನ್ನ ನಿಂದೆ ಮಾಡಿದಂಗೆ ಆಗುತ್ತೆ. ಅನಿಮಿಷ ವ್ರಾತಕ್ಕೆ ನಿಂದಿಸಿದಂತೆ ಕಾಣೋ, ದೇವತೆಗಳ ಗುಂಪಿಗೆ ಬೈದಂತಾಗುತ್ತೆ. ಯಾಕೆ? ಅನುದಿನ ಇವರು ಅಭಿಮಾನಿಗಳಾಗಿ ದಿನ ದಿನಕ್ಕೆ ಮಾಡಿಸುವರು ಸತ್ಪ್ರವರ್ತಿ ಮಾರ್ಗ. ಗುಣವಂತನೆ ಕೇಳು, ಭೂಮಿಯೊಳಗೆ ಒಬ್ಬ ಧನವಂತನಿರುದಿಪ್ಪ ನಾನಾ ಸೌಖ್ಯದಲ್ಲಿ, ಒಬ್ಬ ಧನವಂತ ಚೆನ್ನಾಗಿದ್ದಾನೆ. ಅನುಸೂಯ ತೊರೆದು ನಿತ್ಯದಲ್ಲಿ ಭಾಗ್ಯವಂತನ ಮನೆ ಮಿಗಿಲಾದ ಜನಕ್ಕೆ ನಿಂದಿಸಲು ಸುಮ್ಮನಿಹನೇ. ಅನಸೂಯ ತೊರೆದು ಅಂದ್ರೆ ಅಸೂಯ ಹಾಕೊಂಡು, ಆ ಧನವಂತ ಇರ್ತಾನೆ, ಧನವಂತನ ಮನೆಯವರೆಲ್ಲ ಇರ್ತಾರೆ ಅವನು ಸಂಬಂಧಪಟ್ಟವರು. ನಮ್ಮ ಪಾಡಿನ ಸುಮ್ಮನೆ ಪರವಾಗಿಲ್ಲ, ನಾವು ಹಾಗಲ್ಲದೆ ಅಸೂಯ ಪಟ್ಟುಬಿಟ್ಟು ಆ ಧನವಂತನಿಗೆ ಸಂಬಂಧಪಟ್ಟವರನ್ನ ನಿಂದೆ ಮಾಡಿದರೆ ಸುಮ್ಮನೇಹನೇ, ಸುಮ್ಮನೆ ಇರ್ತಾನ ಆತ? ಮನವೇ ಲಾಲಿಸು ಮಾತು ದೇವತೆಗಳು ತಾವೆ, ಗಣನೆ ಇಲ್ಲದೆ ಚರಿಯ ಇವನಿಂದ ಮಾಡಿಸುವರು. ಯಾವ ಜ್ಞಾನಿಗಳು ಶರಣಾಗತರಾಗಿರ್ತಾರಲ್ಲ, ಅಂಥ ಜ್ಞಾನಿಗಳಿಂದ ದೇವತೆಗಳೇ ಆಚರ್ಯ ಮಾಡಿಸ್ತಾರೆ. ಅಜಾಮಿಲ ಭಗವಂತನ ಶರಣಾಗತನಾಗಿದ್ದ, ದೇವತೆಗಳಿಗೆ ಶರಣಾಗತನಾಗಿದ್ದ ಅಂಥ ಅಜಾಮಿಲನಿಂದ ಬೇರೆ ಸ್ತ್ರೀ ಸಂಘ ಮಾಡಿಸಿದ್ದ ಯಾರು, ಒಳಗೆ ದೇವತೆಗಳೇ ತಾನೆ. ಅಜಾಮರನ್ನ ಬೈಬೇಕು ತಿದ್ದಬೇಕು, ತಿದ್ದೋ ಯೋಗ್ಯತೆ ಇದೆಯಾ? ಇಲ್ಲ, ಬೈಲಿಕ್ಕೆ ಮಾತ್ರ ಇದೆ. ಬೈದು ಆ ಪಾಪ ಎಲ್ಲ ಕಟ್ಕೋಬಹುದು, ನಿಮ್ಗೆ ಇಷ್ಟ ಎಷ್ಟು ಬೇಕಾದ್ರೂ ದೋಚಿಕೊಂಡು ಹೋಗ್ಬೋದು ಅವ್ರ ಪಾಪ. ಇಲ್ಲ, ಸುಮ್ಮನೆ ಇದ್ರೆ ಅನುಗ್ರಹ ಅಂತ ಹೇಳ್ತಾರೆ. ಗಣನೆ ಇಲ್ಲದ ಚರಿಯ ಇವನಿಂದ ಮಾಡಿಸುವರು ಕನಸಿಲಿ ಮನಸ್ಸಿಲಿ ಪರನಿಂದ ಬಿಡು ಬಿಡು. ಕನಸಲ್ಲಿ ಮನಸ್ಸಲ್ಲಿ ಮಾಡಬೇಡ. ಇಲ್ಲಿ ಎಲ್ಲಿ ಬರ್ತಾ ಇದೆ ಈ ಗೊಜಲು ಗ್ರೇಡೇಷನ್ ಮಾರ್ಕ್ ಎಲ್ಲಿ ಬರ್ತಾ ಇದೆ ಅಂದ್ರೆ, ಇನ್ನೊಬ್ಬರನ್ನ ನಿಂದಾ ಮಾಡಲಿಕ್ಕೆ ಹೊರಟು ಮನಸ್ಸಿನಲ್ಲಿ ಉರಿ ಆ ನಿಂದಾ ಮಾಡಲಿಕ್ಕೆ ಹೊರಟು ಆ ಹೊರಟಾಗ ಅಥವಾ ಅವರು ತಪ್ಪು ಮಾಡಿದರೆ ಇನ್ನಾ ಸಿಟ್ಟಿನಿಂದ ಹೊರಟು ತಿದ್ದುವ ಕಾರ್ಯಕ್ರಮ ಮಾಡದೆ ಅವರನ್ನ ಹಿತ ಬಯಸಿದ್ರೆ ತಿದ್ದೋದಾಗುತ್ತೆ. ಹಾಗಲ್ಲದೆ ಅನ್ನೋದೇ ಕಾರ್ಯಕ್ರಮ ಇಟ್ಟುಕೊಂಡು ಅದಕ್ಕೆ ಮೇಲ್ನೋಟಕ್ಕೆ ತಿದ್ದೋದು ಅಂತ ಹೆಸರಿಟ್ಟುಕೊಂಡವರಿಗೆ ಇದು ಗಂಟಲಲ್ಲಿ ಕೆಂಡ ಹಾಕಿದಂತೆ ಆಗುತ್ತೆ. ವಿಜಯದಾಸರು ಯಾರನ್ನ ಏನು ಅನ್ನಬಾರದು ಅಂತ ಸಮಾಜವನ್ನೇ ಹಾಳು ಮಾಡುತ್ತಾ ಇದ್ದಾರೆ ಅಂತ ಈ ಗೂಗುಳು ಶುರುವಾಗುತ್ತೆ. ತಿದ್ದೋರಿಗೆ ಹೀಯಾಡಿಸೋದು ಬೇಕಾ? ಬೇಡ. ಹೀಯಾಡಿಸೋರಿಗೆ ತಿದ್ದೋದು ಬರುತ್ತಾ? ಬರಲ್ಲ. ಹೀಯಾಡಿಸಿದ್ರಿಂದ ಏನಾಗುತ್ತೆ? ಯಾವಾಗೂ ಹಾಳಾಗಿ ಹೋಗೋದೆ. ಅದಕ್ಕೆ ಹೇಳ್ತಾರೆ, ಕನಸಿಲಿ ಮನಸಿಲಿ ಪರನಿಂದ ಬಿಡು ಬಿಡು, ತ್ರೀಣಿ ನೇತ್ರಗಾದರೂ ಈ ಗುಣ ಸಲ್ಲದು. ಮೂರು ಕಣ್ಣಿರತಕ್ಕ ರುದ್ರದೇವರಿಗಾದರೂ ಈ ಗುಣ ಸಲ್ಲದಯ್ಯ. ಜನನ ಮರಣ ಬಹುಸಾರಿಗೆ ತೆತ್ತರಾಗೆ ಎಣಿಸುವರು ನಿನ್ನ ನಿಂದಕದವನೆಂದು. ಎಷ್ಟು ಸಲ ಹುಟ್ಟಿ ಬಂದರೂ ಕೂಡ ಇವನ್ ನೋಡಿ ಓಹೋ ಇವನು ಯಾವಾಗಲೂ ಸಜ್ಜನನಿಂದ ಮಾಡುವವ ಅಂತಲೇ ದೇವತೆಗಳು ದೂರ ಇಟ್ಬಿಡ್ತಾರಂತೆ, ಬಹಳ ದೂರ ಇಟ್ಬಿಡ್ತಾರಂತೆ. ಈನ ಶಶಿ ಉಳ್ಳನಕ ಹೇಗೆ ಎಲ್ಲ ಸಭಾದಲ್ಲಿ ಕುದಿರ್ತೀರ, ಒಳ್ಳೆ ಪ್ರವಚನ ಆಗ್ತಾ ಇರುತ್ತೆ, ಅಲ್ಲಿ ಒಂದು ಚೇರ್ ಖಾಲಿ ಇದೆ ಮಧ್ಯದಲ್ಲಿ, ನೀವೇ ಕೂತಿದ್ದೀರಾ, ಪರಮ ವೈರಾಗ್ಯಮೂರ್ತಿಗಳು ಹೌದು, ಆದರೆ ಕುಷ್ಠರೋಗಿ, ಮೈಯೆಲ್ಲ ಕುಷ್ಠು ಬಂದಿದೆ, ಅವನೇನು ಮಾಡಿಲ್ಲ, ನಾನು ಪ್ರವಚನ ಕೇಳ್ತೀನಿ, ನಿಮ್ಮ ಪಕ್ಕದಲ್ಲಿ ಬಂದು ಕೂತರೆ ಅಲ್ಲಿ ಕೂಡ್ತೀರಾ? ಹೌದಾ, ಪಕ್ಕದಲ್ಲಿ ಕೂತು ಕೂಡ್ರಿ ಅಂತ ಹೇಳ್ತೀರಾ? ಎದ್ದು ಹೋಗ್ತೀರಾ, ನೀವು ಬೇಕಾದ್ರೆ ಕೊಡಪ್ಪ ನಾ ಹೋಗ್ತೀನಿ. ಹಾಗಿರುತ್ತಂತೆ ದೇವತೆಗಳಿಗೆ, ಸಜ್ಜನರ ನಿಂದ ಮಾಡುವವನನ್ನ ನೋಡಿದರೆ ಮೈಯೆಲ್ಲ ಮುಳ್ಳು ಬರುತ್ತಂತೆ, ಬೇಡಪ್ಪ ಇವರು ಸಂಪರ್ಕ ಅಂತ ಹೋಗ್ತಾರಂತೆ. ಆಗ ಹೇಳ್ತಾರೆ, ಈನ ಶಶಿ ಉಳ್ಳನಕ ಅಪಕೀರ್ತಿ ಭಾಜನನಾಗಿ ಬಿನಗುಮತಿಯಲ್ಲಿ ಬದುಕಿದರೇನು ಗುಣವೋ. ಸೂರ್ಯಚಂದ್ರಿರೋ ಪರ್ಯಂತ ಅಪಕೀರ್ತಿ ಭಾಜನ ಯಾರು? ದೇವತೆಗಳ ಮಧ್ಯ ಈ ಲೋಕದಲ್ಲಿ ಬೇಕಾದ್ರೆ ಹೊಗಳಬಹುದು, ಬಹಳ ದೊಡ್ಡವರು ದೊಡ್ಡವರು ಅಂತ, ಒಳಗೊಳಗೆ ಹೊರಗೂ ಸಜ್ಜನರ ನಿಂದ ಮಾಡಿ ಮಾಡಿದರೆ ಅಪಕೀರ್ತಿಯಲ್ಲಿ ಮೇಲೆ ದೊಡ್ಡವರ ಮಧ್ಯದಲ್ಲಿ ಬರುತ್ತೆ, ಸಜ್ಜನರು ಯಾರು ನಮ್ಮ ಮುಖ ನೋಡಲ್ಲ. ವನಜ ಪೀಠನ ಕಲ್ಪಶತ ಸಾಧನ ಮಾಡಿಕೊಂಡಿರಲು ಯಾವತ್ತು ಕೆಡಿಸುವುದೋ. ಅಂದರೆ ಬ್ರಹ್ಮದೇವರ ನೂರು ಕಲ್ಪ ಪರ್ಯಂತ ನಾವು ಸಾಧನೆ ಮಾಡಿದರೂ ಕೂಡ ಅವೆಲ್ಲ ಈ ಮಹಾತ್ಮರ ನಿಂದ ಅಂಬುದು ಕೆಡಿಸಿಬಿಡುತ್ತೆ. ಒಳ್ಳೆ ಪ್ರವಾಳ ಸರರಚಿಸಿ ಹೇಳ್ತಾರೆ, ಒಳ್ಳೆ ಪ್ರವಾಳ ಸರರಚಿಸಿ, ಪ್ರವಾಳ ಅಂದ್ರೆ ಹವಳ, ಹವಳದ ಸರ ಮಾಡಿ ಕೊನೆಗೆ ಅಸ್ಥಿಯ ಮಣಿ ಇಟ್ಟು ಧರಿಸಿದಂತೆ ಎಲುಬನ್ನು ಹಾಕೊಂಡು ತಿರುಗಾಡಿದಂತೆ ಇರುತ್ತೋ. ತನುವು ಶುಚಿಯಲ್ಲ ಮೆಚ್ಚರು ನೋಡಿದವರು ಘನತನ ಉಳಿಯದು ಮುಂದಕ್ಕೆ ಕತ್ತೆಯ. ಹೀಗೆ ದೊಡ್ಡವರು ನಿಂದ ಮಾಡಿದರೆ ಕತ್ತೆಗಳಾಗಿರ್ತಾರೆ. ಸೊ ಕತ್ತೆ ನೋಡಿದ ಕೂಡಲೇ ನೆನಪಾಗಬೇಕು, ಓ ಹೌದು. ಉಮಾಮಹೇಶ್ವರ ಸಂವಾದದಲ್ಲಿ ಎಲ್ಲಿ ಅನುಶಾಸನ ಪರ್ವದಲ್ಲಿ ಬರುತ್ತೆ, ಪಾಪ ಮಾಡಿದವರು ಅಂತ ಹೇಳ್ತೀರಾ, ಆ ಪಾಪ ಮಾಡಿದವರು ಅಂತ ನಮಗೆ ಗೊತ್ತಾಗಬೇಕು ಅಂದ್ರೆ ಹುಟ್ಟಿದ ಮೇಲೆ ಅವರು ಕುರುಹು ಹೇಗಿರುತ್ತೆ ಅಂತ ಹೇಳಿದರೆ ಆ ಕುರುಹು ನೋಡಿ ಅವರು ಓಹೋ ಈ ಪಾಪ ಮಾಡಿದವರು ಅಂತ ಗೊತ್ತಾಗ್ಬಿಡುತ್ತೆ ಸಾಮಾನ್ಯವಾಗಿ. ಅದಕ್ಕೆ ಕತ್ತೆಯ ಚಿನುಮಯ ಮೂರುತಿ ನಮ್ಮ ವಿಜಯ ವಿಠಲನಂದ್ರಿ ನೆನೆದವರು ಬರು ಭಾಗ್ಯ ಗುಣಾಢ್ಯರನ್ನು ಮನವೇ ಅಂತ ಶ್ರೀಹರಿಯ ಪಾದವನ್ನು ನೆನೆಯಬೇಕು. ಸಾಲದು ಅವನ ಪಾದ ಹಿಡಿದವರ
ದ್ವೇಷ, ಅವರ ನಿಂದ ಬಿಡಬೇಕು ಬಿಡಬೇಕು ಬಿಡಬೇಕು. ಇದು ಯಾವಾಗ ಬರುತ್ತೆ ಅಂದ್ರೆ ಅವರಿಗಿಂತ ನಾನು ಜಾಸ್ತಿಯಾಗಿರಬೇಕು ಅಂದುಕೊಂಡಾಗ ಬರುತ್ತೆ. ನಾನಿಷ್ಟೇ ಅವರಷ್ಟೇ ಇರಲಿ ಅಪ್ಪ, ಅವ್ರ ಹೊಟ್ಟೆ ಜಾಸ್ತಿ ಇದೆ, ಹೊಟ್ಟೆ ತುಂಬಾ ತಿಂತಾರೆ, ನನ್ನ ಹೊಟ್ಟೆ ಇಷ್ಟೇ ಇದೆ, ಇಷ್ಟೇ ತಿನ್ನೋಣ. ಅವರು ಜಾಸ್ತಿ ತಿಂತಾರೆ ಅಂತ ಹೊಟ್ಟೆ ಹುರ್ಕೊಂಡ್ರೆ ಯಾಕಪ್ಪ? ಅದು ತಿನ್ಲಿಕ್ಕೆ ಯೋಗ್ಯತೆ ಇಲ್ಲ, ತಿಂದ್ರೆ ಅಜೀರ್ಣ ಆಗುತ್ತೆ. ಮತ್ತೆ ನಮ್ಮ ಪಾಡಿಗೆ ನಾವಿದ್ದು ಅವರು ಅವ್ರ ಹೊಟ್ಟೆ ತುಂಬಾ ಹಾಕಿ ಅವ್ರು ಸಂತೋಷ ಪಟ್ಟರೆ ನೋಡಿ ಸಂತೋಷ ಪಡುವ ಭಾಗ್ಯ ನಮ್ ಬಂದ್ರೆ ಸಾಕಲ್ವಾ? ಸಕಲ ದೂಷಕಗೆ ಪ್ರಾಯಶ್ಚಿತ್ತ ಉಂಟು, ನಿಂದಕಗೆ ಇಲ್ಲವೂ ಕಾಣೋ ವಿಜಯ ವಿಠಲ ಬಲ್ಲ. ಈ ಶಬ್ದ ಚೆನ್ನಾಗಿ ಬಿಡಿಸ್ತಾರೆ ನೋಡಿ, ಬಹಳ ಚೆನ್ನಾಗಿದೆ. ಸಕಲ ದೂಷಕಗೆ ಪ್ರಾಯಶ್ಚಿತ್ತ ಉಂಟು. ದೂಷಕ ಅಂದ್ರು, ದೂಷಕ ನಿಂದಕ ಅಂತ ಎರಡು ಪ್ರತ್ಯೇಕ ಮಾಡುತ್ತಾರೆ. ಈ ದೂಷಕ ಅಂದಾಗ ದೋಷವನ್ನ ತೋರಿಸುವವ ದೂಷಕ. ಹೇ ನಿನ್ನ ದೋಷ ಇದೆ ನೋಡು, ದೋಷ ಇದೆ ನೋಡು, ದೋಷ ಇದೆ ನೋಡು ಅಂತ ತೋರುವ. ಅಲ್ಲ, ದೋಷ ಇದೆ ಅಂತ ತೋರಿದ್ರೆ ತಪ್ಪ ಇಲ್ಲ? ಇನ್ನೊಬ್ಬರಿಗೆ ದೋಷ ಇದೆ ಅಂತ ಅವರದು ತೋರಿಸೋ ಕಾಲಕ್ಕೆ ಹೊಟ್ಟೆ ಉರಿಯಿಂದ ತೋರಿಸೋದು ಬೇರೆ, ಇನ್ನು ಯಾವುದೋ ಸಿಟ್ಟಿನಿಂದ ತೋರಿಸೋದು ಬೇರೆ. ಅವರಿಗೆ ಒಳ್ಳೆದಾಗಲಿ ಅಂತ ನಿನ್ನ ದೋಷ ಹೀಗಿದೆ ಅಂತ ತೋರಿಸೋದು ಬೇರೆ. ಆ ದೋಷ ತೋರಿಸೋ ಕಾಲಕ್ಕೂ ಕೂಡ ಸ್ವಾಮಿ ನಿನ್ನ ದೋಷಾನುಸಾರ ಪ್ರಕಟ ಮಾಡಿದ್ದಾನೆ ಎಂಬ ಎಚ್ಚರ ಕಳಕೊಂಡು ನಿಂದೇ ದೋಷ ಅಂತ ಸ್ವಾತಂತ್ರ್ಯ ಆರೋಪ ಮಾಡಿಬಿಟ್ರೆ ಹ, ಅದಕ್ಕಾದರೂ ಪ್ರಾಯಶ್ಚಿತ್ತ ಇದೆ, ನಿಂದಕಗೆ ಇಲ್ಲವೋ, ಹೀಯಾಡಿಸಿ ನುಡಿತಾರಲ್ಲ ಅಂಥವರಿಗೆ ಪ್ರಾಯಶ್ಚಿತ್ತವೇ ಇಲ್ಲ. ವಿಜಯ ವಿಠಲ ಬಲ್ಲ ಅಂತ ವಿಜಯರಾಯರು ನಮ್ಮನ್ನ ತಿದ್ದಬೇಕಾದರೆ ಆ ಸೂಕ್ಷ್ಮವಾದ ಧರ್ಮ ವಿಚಾರಗಳು ಒಳಗೊಳಗೆ ಹೇಗಿರುತ್ತೆ, ಹೇಗಾಗಬೇಕು, ನಮ್ಮಲ್ಲಿ ದೋಷಗಳು ಎಲ್ಲವನ್ನ ತಿಳಿಸ್ತಾ ಬರ್ತಾ ಇದ್ದಾರೆ. ಅವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಈ ದೋಷಗಳು ಬಾರದಂತೆ ಅವರೇ ಕರುಣೆ ಮಾಡಬೇಕು, ಇಲ್ಲದಿದ್ರೆ ಸಾಧ್ಯವಿಲ್ಲ. ನಮ್ಮಲ್ಲೂ ಇದೆ, ತುಂಬ ಇರುತ್ತೆ. ಹೇಳಿ ಕೂತ ನನ್ನಲ್ಲಿ, ಕೇಳಿ ಕೂತ ನಿಮ್ಮಲ್ಲಿ, ಈ ದೋಷಗಳೆಲ್ಲ ಕೂತಿವೆ. ಅದು ಹೇಳಿದಾಗೆಲ್ಲ ಒಳಗೆ ಚುರು 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 ಅಂತ ಇರುತ್ತೆ, ಒಳಗೊಳಗೆ ಚುರು 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 ಅಂತ ಇರುತ್ತೆ. ವಿಜಯರಾಯರು ಸ್ವಲ್ಪ ಎಲ್ಲರಿಗೂ ಒಗ್ಗರಣೆ ಕೊಡೋದೇ ಯಾಕೆ ಅಂದ್ರೆ ಸರಿ ಮಾಡಿಕೊಳ್ಳಿ ಎಂಬ ಕರುಣೆಯಿಂದ ಹೇಳ್ತಾರೆ. ಅದರಿಂದ ವಿಜಯರಾಯರ ಸುಳಾದಿಗಳು ಅನಿಸಿಕೊಂಡವರಿಗೆ, ಬಯಸಿಕೊಂಡವರಿಗೆ ಹಿತಕರ, ಒಳ್ಳೆ ಸುಖವಾಗಿರುತ್ತೆ ಅಂತ ಮಹಾನುಭಾವರಿಗೆ ನಮಸ್ಕಾರ ಮಾಡುತ್ತಾ ಶ್ರೀಕೃಷ್ಣ.